ಜೈ ಹರೇ ರಚಯಿತ್ಯ ಸರ್ವದೇವ ಐಕ್ಯವಂದ್ಯ ಪರಮಗುರು ರವಿಷ್ಠ ವಾಪ್ತಿಯು ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋಸೌ ಶ್ರೀಪತಿರ್ಮಾನದೋನಃ ಜೈತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನವರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ 26th ಪದ್ಯ ತನಕ ಅನ್ವಯ ವ್ಯತಿರೇಕ ಪೂಜೆ ಅಂದರೆ ಏನು ಎಂಬ ಒಂದು ಐಡಿಯಾನ್ನ ಕೊಟ್ಟರು. ಹಾಗೆ ನಾವು ಅನುಸಂಧಾನ ಮತ್ತು ಅನುಷ್ಠಾನ ಕಿಂಚಿತಾರು ತಿಳ್ಕೊಳ್ಳೋ ವಿಷಯ ಅನೇಕಗಳು ಇರುತ್ತೆ. ನಾವು ಮಾಡುವಾಗ ಒಂದು ಚೂರನಾರು ನಮಗೆ ಬರಬೇಕು. ಅದನ್ನ ಹೇಳಿಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ ಈ ಪದ್ಯ ಈಸ್ ಲೋಡೆಡ್ ಪದ್ಯ ಹೇಗೆ ಆಗತ್ತಂದ್ರೆ ಅನೇಕ ಮುಖದಿಂದ ನೋಡಬಹುದು. ನಾವು ಸ್ಥೂಲವಾದ ಅರ್ಥವನ್ನ ನೋಡಿದೀವಿ ಏನಂದ್ರೆ ಜಲಜನಾಭನಿಗೆ ಎರಡು ಪ್ರತಿಮೆಗಳು ಎಳೆಯೊಳಗೆ ಜಡ ಚೇತನಾತ್ಮಕ ಅಂದ್ರೆ ಜಲಜನಾಭ ಅಂದ್ರೆ ಪದ್ಮನಾಭ ಅದು ಯಾಕೆ ಪದ್ಮನಾಭನನ್ನೇ ಚಿಂತನೆ ಮಾಡಬೇಕು ಅದು ನೋಡೋಣ. ಎರಡು ಪ್ರತಿಮೆಗಳು ದೇವರನ್ನ ನಾವು ಚಿಂತನೆ ಮಾಡ್ಲಿಕ್ಕೇನು ಧ್ಯಾನ ಮಾಡ್ಲಿಕ್ಕೇನು ಪೂಜೆ ಮಾಡ್ಲಿಕ್ಕೇನು ನಮ್ಗೆ ಒಂದು ಪ್ರತೀಕ ಬೇಕು, ಒಂದು ಮೀಡಿಯಂ ಬೇಕು. ಒಂದು ಜಸ್ಟ್ ಫ್ರಮ್ ವೈಡ್ಲಿ ಚಿಂತನೆ ಮಾಡ್ಲಿಕ್ಕೆ ಆಗೋದ ಪೂಜೆ ಅಂತೂ ಭಾಷೆಯ ಪೂಜೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ವಿ ನೀಡ್ ಸಮ್ ಮೀಡಿಯಂ ಬೇಕಾಗಿರುತ್ತೆ. ಅದು ಆ ಮೀಡಿಯಂ ಇಸ್ ಆಲ್ವೇಸ್ ಪ್ರಕೃತಿಯಿಂದ ನಿರ್ಮಿತವಾದ ಮೀಡಿಯಮ್ಮೇ ಇರುತ್ತೆ ನಮಗೆ. ಬಿಕಾಸ್ ನಾವು ಪ್ರಾಕೃತ ಮೆಟೀರಿಯಲ್ ವರ್ಲ್ಡ್ ಇದ್ದೀವಿ, ಮೆಟೀರಿಯಲ್ ಪ್ರತೀಕವೇ ನಮಗೆ ಇರುತ್ತೆ. ಸೊ ಪ್ರತಿಮೆಗಳು ಅದು ಎಷ್ಟು ಬಗೆ ಅಂತ ಹೇಳ್ತಾ ಇರೋದ ಬ್ರಾಡ್ ಡಿವಿಷನ್ಸ್. ಇದಕ್ಕೆ ಹೇಗೆ ಅಂದ್ರೆ ನಾವು ಸೈನ್ಸ್ಲಿ ಬಯಾಲಜಿ ಆರ್ಜಿಯಾಲಜಿ ಓದೋ ಹಾಗೆ ಡಿವಿಷನ್ಸ್ ಒಂದನ್ನ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ಕ್ರೈಟೀರಿಯಾ ಇಟ್ಕೊಂಡು ದ ಡಿವಿಷನ್ಸ್ ಆಗುತ್ತೆ. ಸೊ ಇಲ್ಲಿನೂ ಹಾಗೆ ದೇರ್ ಆರ್ ವೇರಿಯಸ್ ಕ್ರೈಟೀರಿಯಾಸ್ ಇಟ್ಟುಕೊಂಡು ಈ ಒಂದು ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಆ ಪೂಜೆ ಮಾಡ್ಲಿಕ್ಕೆ ಇರುವಂತ ಮೀಡಿಯಂ. ಬಿಕಾಸ್ ಅದೇ ದೇವರಲ್ಲ, ಬಿಕಾಸ್ ನಾವು ನೋಡೋದು ಎಲ್ಲವೂ ಜಡ ವಸ್ತುಗಳಿರ್ಬೋದು, ಜಡದಿಂದ ಕೂಡಿರುವಂತ ಚೇತನ ವಸ್ತುಗಳಿರ್ಬೋದು. ಸೊ ದೇವರು ಕಣ್ಣಿಗೆ ಕಾಣೋದಿಲ್ಲ, ದೇವತೆಗಳೇ ಕಾಣೋದಿಲ್ಲ, ದೇವರು ಅಂತ ಕಾಣೋದೇ ಇಲ್ಲ. ಸೊ ಹಾಗಿರುವಾಗ ಹೇಗೆ ಡಿವೈಡ್ ಮಾಡೋದು ಅಂದ್ರೆ ಬೇಸಿಕಲಿ ಬ್ರಾಡ್ ಡಿವಿಷನ್ ಇಲ್ಲಿ ಏನು ಕೊಡ್ತಾರೆ ಅಂದ್ರೆ ಬೇಸಿಕಲಾಗಿ ಎರಡು ಜಲಜನ ಮೇಲೆ ಎರಡು ಅಂತ ಡಿವೈಡ್ ಮಾಡ್ತಾ ಇದ್ದ. ಎರಡು ಟೈಪ್ಸ್, ಎರಡಲ್ಲ ಎರಡು ಟೈಪ್ಸ್ ಇಂದು ಒಂದು ವಿವಕ್ಷೆಯಿಂದ ಒನ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಹೇಗೆ ಅಂದ್ರೆ ಹೇಗೆ ಅಂದ್ರೆ ಜಡ ಮತ್ತು ಚೇತನಾತ್ಮಕ ಅಂತ ಒಂದು, ಎಲ್ಲ ಒಂದು ಜಡ ಒಂದು ಚೇತನಾತ್ಮಕ ಅಂತ. ಚೇತನಾತ್ಮಕ ಅಂದ್ರ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಜಡ ಅಂದ್ರೆ ವಿ ನೋ ವಾಟ್ ಇಸ್ ಟೇಬಲ್ ಚೇರ್ ಎಲ್ಲ ನಾವು ನೋಡೋದು ಎಲ್ಲವೂ ಜಡವಾದದ್ದು, ಲೈಫ್ ಲೆಸ್. ಇನ್ನೊಂದು ಲೈಫ್ ಇರುವಂತ ಜಡಗಳು. ನಮ್ಮ ದೇಹ ಅಂತ ತಗೊಂಡ್ರೆ ಇಟ್ ಈಸ್ ಆಲ್ಸೋ ಫ್ರಮ್ ಮಣ್ಣಿನಿಂದ ವಿಕಾರ ಅಂತಾನೆ ಹೇಳ್ತೀವಿ ನಾವು. ಊಟ ಮಾಡಿ ಅದು ಮಾಡಿ ಬಂದ ಮಣ್ಣಿನಿಂದ ಆಗೋ ವಿಕಾರ, ಬಟ್ ಅದನ್ನೇ ಒಂದು ಲೈಫ್ ಫೋರ್ಸ್ ಇರುತ್ತೆ. ದ ಡಿಫ್ರೆನ್ಸ್ ನಾವು ನೋಡ್ತಾ ಬಂದಿದ್ದೀವಿ. ಹಾಗೆ ಜಡಕ್ಕೆ ಬಂದು ನಿಮ್ಗೆ ಜ್ಞಾನ ಇಚ್ಛಾ ಕ್ರಿಯಾ ಎಂಬ ಥಿಂಕಿಂಗ್ ಫ್ಯಾಕಲ್ಟಿ ಆಫ್ ಥಿಂಕಿಂಗ್ ಅದು ಆ ಒಂದು ಇನ್ಸ್ಟ್ರೂಮೆಂಟೇ ಇದ್ದಿಲ್ಲ. ನಮ್ಗೆ ಇಟ್ಟಿರ್ಬೋದು, ನಾವು ಬಳಸದೇ ಇರಬಹುದು, ಬಟ್ ನಮ್ಗೆ ಆ ಒಂದು ಪಾರ್ಟ್ ಇಟ್ಟಿದ್ದಾನೆ ದೇವರು. ಜ್ಞಾನ ಇಚ್ಛಾ ಕ್ರಿಯೆ, ಜ್ಞಾನ ಇಚ್ಛಾ ಕ್ರಿಯಾ ಅಂಬೋದನ್ನ ನಮ್ಮಲ್ಲಿ ಇಟ್ಟಿದ್ದಾನೆ. ಕಲ್ಲು ಮಣ್ಣಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಅಂಬೋದಿಲ್ಲ. ಬಟ್ ನಾವು ಹೇಳ್ತೀವಿ ನದಿ ಹಾರತ್ತಲ್ಲ, ನದಿ ಹೋಗತ್ತಲ್ಲ, ಅದು ಕ್ರಿಯೆ ಹೋಗುವಂಥದ್ದು, ಇಟ್ ಇಸ್ ಫ್ಲೋಯಿಂಗ್ ಆಗತ್ತಲ್ಲ ಅಂದ್ರೆ ಹೇಳಿದ್ರೆ ಅದಕ್ಕೆ ಜ್ಞಾನ ಇಚ್ಛೆಯಿಂದ ಆಗೋದಿಲ್ಲ. ಮೇಲಿಂದ ಕೆಳಗೆ ಬರುತ್ತೆ, ಮೇಲಿದ್ರೆ ದಟ್ಸ್ ಬಟ್ ಫೋರ್ಸ್ ಆಫ್ ಗ್ರಾವಿಟಿ ಇಲ್ಲ, ಅದು ಬರುತ್ತೆ ಹೊತ್ತು ಅದಕ್ಕಂತ ಇಲ್ಲ ಅದಕ್ಕೆ. ಸೊ ಜ್ಞಾನ ಇಚ್ಛೆ ಕ್ರಿಯೆ ಜೀವಕ್ಕೆ ಇದೆ, ಜೀವ ಇರುವಂತ ವಸ್ತುಗಳಲ್ಲಿ ಇದೆ, ಜಡಕ್ಕೆ ಇಲ್ಲ. ಬಟ್ ಅದಕ್ಕೇನು ಜಡಕ್ಕೇನು ಅದಕ್ಕೆ ಸೃಷ್ಟಿ ಅಂತ ಇದೆ. ಸೃಷ್ಟಿ ಅಂದ್ರೆ ಏನು? ದಟ್ ಮಾಡಿಫಿಕೇಶನ್ ಓವರ್ ಅ ಟೈಮ್ ಪೀರಿಯಡ್ ಆಫ್ ಟೈಮ್ ಮಾಡಿಫೈ ಆಗ್ತಾ ಹೋಗುತ್ತೆ. ನಾವು ಜಿಯಾಲಜಿಯ ಮುಂತಾದದಲ್ಲೆಲ್ಲ ನೋಡ್ತಾ ಬರ್ತೀವಿ ಹೇಗೆ ಹೇಗೆ ಹೇಗೆಲ್ಲ ವೇರಿಯೇಷನ್ ಆಗುತ್ತೆ ವಿಕಾರಗಳನ್ನು. ಆಗತ್ತೆ, ಈ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಜಡಕ್ಕೆ. ಸೊ ಟ್ರಾನ್ಸ್ಫಾರ್ಮೇಶನ್ ಇಸ್ ದೇರ್ ಅವ್ರಿಗೆ, ಅವ್ರಿಗೆ ಜಡಕ್ಕೆ ಅದಿರುತ್ತೆ. ಸೊ ಅದನ್ನೇ ಒಂದು ಮಣ್ಣಿರುತ್ತೆ, ಮಣ್ಣಿನಿಂದ ಮಡಕೆ ಮಾಡಿದಾಗ ಮಡಕೆ ಹುಟ್ಟಿತ್ತು, ಮಡಕೆ ವಾಸ್ ಕ್ರಿಯೇಟೆಡ್ ಅಂತ ಹೇಳ್ತೀವಿ. ಸೊ ಅದಕ್ಕೇನೋ ಒಂದು ಕ್ರಿಯೇಷನ್, ಮಣ್ಣಿನಿಂದ ಮಡಕೆ ಸೃಷ್ಟಿ ಆಗುತ್ತೆ, ಒಂದು ಆಕಾರ. ಏನು ಸೃಷ್ಟಿ ಆಯ್ತು? ಮಣ್ಣೇ ಮಡಕೆ ಆಯ್ತಲ್ಲ, ಇದ್ರೂ ಒಂದು ಆಕಾರ ವಿಶೇಷ ಅದಕ್ಕೆ ಬರುತ್ತೆ, ಅದಕ್ಕೆ ಸೃಷ್ಟಿ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ದಿವಸ ಮಡಕೆ ಇರತ್ತೆ, ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ, ಡಿಪೆಂಡಿಂಗ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ಕೆಲವು ದಿವಸ ಇರ್ತದೆ, ಸ್ಥಿತಿ ಇರತ್ತೆ ಅದಕ್ಕೆ. ಅದಕ್ಕೆ ದೇವರು ಅಷ್ಟು ಆ ಕ್ವಾಲಿಟಿ ಇಟ್ಟು, ಮಣ್ಣಿನ ಕ್ವಾಲಿಟಿ ಇಟ್ಟು ಅದನ್ನ ನಿಯಮನ ಮಾಡ್ತಾನೆ. ಸೊ ಸೃಷ್ಟಿ ಇದೆ, ಸ್ಥಿತಿ ಇದೆ, ಅದಕ್ಕೆ ನಿಯಮನ ಇದೆ. ಆಮೇಲೆ ಒಂದು ಕಾಲದಲ್ಲಿ ಒಡೆದೋಗತ್ತೆ, ಸೊ ನಾಶ ಎಂಬುದು ಇದೆ. ಇದು ನಾಲ್ಕು ಜಡಕ್ಕೆ ಇರೋದು. ಚೇತನಕ್ಕೆ ಬಂದು ಜ್ಞಾನ ಅಜ್ಞಾನ ಬಂದ ಮೋಕ್ಷ, ಜ್ಞಾನ ಪಡೆಯುವ ಸಾಮರ್ಥ್ಯ ಇದೆ. ಅಜ್ಞಾನದಲ್ಲಿ ಇರುವ ಒಂದು ಅಜ್ಞಾನದಿಂದ ಆವೃತನಾಗಿರೋದು ಇದೆ, ಅಜ್ಞಾನ ಹಾಗೆ ನಿಲ್ಲೋದು ಇದೆ. ಸೊ ಅಜ್ಞಾನ ಇದೆ, ಜ್ಞಾನ ಇದೆ. ಬಂದ ಮೋಕ್ಷ ಕಲ್ಲಿಗೆ ಬಂದ ಮೋಕ್ಷ ಅಲ್ಲ ಹೇಳ, ಬಂದ ಮೋಕ್ಷ ಒಂದು ಸ್ಥಿತಿ, ಅದು ಜೀವಕ್ಷೇತ್ರ. ಸೊ ಹೀಗೆ ಬೇಸಿಕ್ ಡಿಫ್ರೆನ್ಸ್. ಸೊ ಬೇಸಿಕ್ ಡಿವೈಡ್ ಮಾಡುವಾಗ ಜಡ ಮತ್ತು ಚೇತನಾತ್ಮಕ ಅಂತ ಎರಡು ಡಿವಿಷನ್ ಮಾಡಿದ್ದಾರೆ. ಆಮೇಲೆ ಅಗೇನ್ ಇದೊಂದು ಪಿಕ್ಚರ್ ತರ ಆಮೇಲೆ ಹಾಕಿದ್ರೆ ಈಸಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸೊ ಎರಡು ಡಿವಿಷನ್ ಆದ ಮೇಲೆ, ಸೊ ಇದಕ್ಕೆ ಫಸ್ಟ್ ಡಿವಿಷನ್ ಅನ್ನ ತಗೊಳ್ತಾರೆ, ಛಲವನ್ನ ತಗೊಳ್ತಾರೆ. ಛಲ ಅಂದ್ರೆ ಜಡ ಚೇತನಾತ್ಮಕ ಅಂತ. ಈ ಚೇತನದಲ್ಲಿ ಛಲದೊಳಗೆ ಅಂದ್ರೆ ಚೇತನ, ಚಲಿಸುವಂತದಲ್ಲಿ ಅಂದ್ರೆ ಚಲಿಸುವಂತದ್ದು ಅಂದ್ರೆ ಲೈಫ್ ಫೋರ್ಸ್ ಇರುವಂತದ್ದು ಅಂತ ತಗೊಳ್ಳೋದು. ಇಲ್ಲಿ ಡಿವಿಷನ್ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಸ್ತ್ರೀ ಪುರುಷ ಮೇನ್ ಡಿವಿಷನ್ ಮಾಡ್ತಾರೆ. ಆ ಚೇತನದಲ್ಲಿ ಫಿಮೇಲ್ ಅಂಡ್ ಮೇಲ್ ಎಂಬುದು ಇರುತ್ತೆ. ಸೊ ಸ್ತ್ರೀ ಪುರುಷ ಭೇದದಲ್ಲಿ ಅಂತ ಹೇಳ್ತಾರೆ. ಜಡದೊಳಗೆ ಏನು ಇರುತ್ತೆ, ಜಡದೊಳಗೆ ಹೇಗೆ, ಇದು ಚೇತನ ಆಯ್ತು, ಜಡದೊಳಗೆ ಹೇಗೆ ತಿಳಿಬೇಕು ಅಂತ ಹೇಳ್ತಾರೆ. ಜಡದೊಳಗೆ ಎರಡು ರೀತಿಯಾಗಿ ಇರದೆ ಅಂತ ತಿಳ್ಕೋಬೇಕು. ಮೀನ್ ಬ್ರಾಡ್ ಡಿವಿಷನ್, ಏನು ಜಡದೊಳಗೆ ನಾವು ನೋಡೋದೆಲ್ಲ ಜಡದ, ನಾವು ಪೂಜೆ ಮಾಡೋದು ಎಲ್ಲ ಜಡದೊಳಗೆ ಮಾಡ್ತೀವಿ. ಅದರಲ್ಲಿ ಎರಡು ಟೈಪ್ಸ್ ಅಂತ. ಏನಿದು ಎರಡು ಟೈಪ್ಸ್ ಅಂದ್ರೆ ಆಹಿತ ಪ್ರತಿಮೆ, ಸಹಜ ಛಲಗಳಲ್ಲಿ ಸಹಜ ಪ್ರತಿಮೆಗಳು ಮತ್ತು ಆಹಿತ ಪ್ರತಿಮೆಗಳು ಅಂತ. ಇದು ಈ ಐಡಿಯಾಸ್, ಈ ಕಾನ್ಸೆಪ್ಟ್ ನಮ್ಗೆ ವಿಭೂತಿ ಸಂಧಿಯಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿದ್ರೆ ವಿಭೂತಿ ಸಂಧಿಯಲ್ಲಿಯೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ ನಾಲ್ಕನೇ ವರ್ಷದಲ್ಲಿ ಬಂದಾಗೆ ಅಲ್ಲಿ 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 ಹೇಳಿದ್ದಾರೆ. ಅಲ್ಲಿ ಸಾಳಗ್ರಾಮ ಮುಂತಾದೆಲ್ಲ ಬರುತ್ತೆ. ಸಾಳಗ್ರಾಮದಲ್ಲಿ ಅಂತ ಹೇಳುವಾಗ ಅಲ್ಲಿ ಕಾದ ಕಾಂಚನದೊಳಗೆ ಶೋಭಿಸುತ್ತ ಆದಿತ್ಯಯಾಸ್ಯನ ತೆರವಿ ಅಂತ ಅಲ್ಲಿ ಸಾಳಗ್ರಾಮ ಅದನ್ನ ಹೇಳಿ, ಅದು ಹೇಳಿ ನೆಕ್ಸ್ಟ್ಲಿ ಬಂದಾಗ ಆಹಿತ ಅಂತ ಯೂಸ್ ಮಾಡಿದ್ದ ಇತರದ್ದು. ಸೊ ಅಲ್ಲಿ ಅಲ್ಲಿ ರೂಪಗಳು ಕೊಟ್ಟಿದ್ದಾರೆ ನಮ್ಗೆ ನೆನಪು ಬಂದ್ರೆ 5535 ಒಂದು, ಇನ್ನೊಂದು 513 ಪ್ರತಿಮೆಗಳು. ಸೊ ಹೀಗೆ ದೇವರು ಅಲ್ಲೇ ಒಂದು ಹಿಂಟ್ ಮಾಡಿದ್ದಾರೆ. ಇಲ್ಲಿ ಅನೇಕ ವಿಷಯ ಮಾಡ್ತಾರೆ. ಇದಕ್ಕೆ ನಮ್ಗೆ ಇದಕ್ಕೆ ಏನು ಸೋರ್ಸ್ ಅಂತ ಕೇಳಿದ್ರೆ, ಇದಕ್ಕೆ ಮೇನ್ ಸೋರ್ಸ್ ಬಂದು ನಮ್ಗೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದಕ್ಕೇನೋ ಸೋರ್ಸಸ್ ಬಂದು ವಿಷ್ಣು ರಹಸ್ಯದಲ್ಲಿ ಐ ಥಿಂಕ್ 10-11 ಅರೌಂಡ್ ದಟ್ ಇನ್ ದ ಬಿಗಿನಿಂಗ್ಲೇ ಬರುತ್ತೆ. ಸೊ ಅಲ್ಲಿ ಪ್ರತಿಮೆಗಳ ಬಗ್ಗೆ ಅನೇಕ ರೀತಿಯಾಗಿ ಹೇಳಿದ್ದಾರೆ. ಬಿಕಾಸ್ ಛಲ ಪ್ರತಿಮೆಗಳು ಅಷ್ಟು ತಕ್ಕೊಂಡಿಲ್ಲ, ಜಡ ಪ್ರತಿಮೆಗಳಿಗೆ ಹೇಳ್ತಾರೆ. ಯಾಕೆ ಛಲ ಪ್ರತಿಮೆಗಳ ಬಿಟ್ಟು ಜಡಕ್ಕೆ ಅಷ್ಟು ಕೊಟ್ಟಿದ್ದಾರಂದ್ರೆ, ನಮ್ಗೆ ಇಲ್ಲೇ ನೋಡಿದ್ರೆ 10ನೇ ಸಂಧಿಯಲ್ಲಿ ನಾವು ಛಲ ಪ್ರತಿಮೆಗಳು ಎಂಬುದು ಬಗ್ಗೆ ಹೇಳಿ ಇನಿಷಿಯಲ್ ಆಗಿ ಹೇಳುವಾಗಲೇ ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳು ಅಂತ ಅಲ್ಲಿ ಹೇಳುವಾಗ ಆ ಛಲ ಪ್ರತಿಮೆಗಳು ಅಂದ್ರೆ ಛಲ ಪ್ರತಿಮೆಗಳು ದೇವರು ವಾಸ ಮಾಡುವಂತ ಅಂದ್ರೆ ಮನುಷ್ಯರು ಅಂತ ನಾವು ತಗೊಳ್ತೀವಿ. ಮನುಷ್ಯರು ಅಂತ ತಗೊಂಡಾಗ ಮನುಷ್ಯರು ಮತ್ತು ತುಳಸಿ ಮುಂತಾದದೆಲ್ಲ ತಗೊಳ್ತೀವಿ. ಚೇತನಗಳು ಅಂತ ತಗೊಂಡಾಗ ಮನುಷ್ಯರು ಜ್ಞಾನಿಗಳು ಪಾದ ಪೂಜೆ ಎಲ್ಲ ಮಾಡ್ತೀವಿ, ತಾಯಿ ತಂದೆಯರಿಗೆ ಮಾಡ್ತೀವಿ. ಚಿಂದನ ಪದ್ಯದಲ್ಲಿ ನೋಡಿದೀವಿ ತಾಯಿ ತಂದೆಯರಿಗೆ ಮಾಡ್ತೀವಿ, ಜ್ಞಾನಿಗಳು ಸ್ವಾಮಿಗಳು ಇವರು ಬಂದಾಗ ಮಾಡ್ತೀವಿ. ಎಂತಾದವ್ರಿಗೆ ಮಾಡಬೇಕು ಎಂಬುದಕ್ಕೆ ನಾವು ಹಸ್ತೋದಕ ಪಾದೋದಕ ಇದೆಲ್ಲ ಯತಿಗಳಿಗೆ ಆರಾಧನೆಗಳಲ್ಲಿ ಇದೆಲ್ಲ ಮಾಡ್ತಿ ಮಾಡುವಾಗ ಅವರು ಎಂಥ ಜ್ಞಾನಿಗಳು ಹಾಗೆ ತಿಳ್ಕೊಂಡಿದ್ದಾರೆ, ಯಾಕೆ ಅವರಿಗೆ ಮಾಡ್ತೀವಿ, ಅವ್ರ ಕಾಲಿಗೆ ಯಾಕೆ ಬೀಳ್ತೀವಿ, ಅವ್ರ ಕಾಲಿಗೆ ಯಾಕೆ ಪಾದಪೂಜೆ ಮಾಡ್ತೀವಿ ಅಂದ್ರೆ ಅಲ್ಲಿ ಹತ್ತನೇ ಸಂಧಿಯಲ್ಲೇ ಕೊಟ್ಟಿದ್ದಾರೆ. ಅವ್ರಿಗೆ ಹಾಗೆ ದೇವರು ಕೊಟ್ಟ ತಮ್ಮ ದೇಹವನ್ನೇ ಒಂದು ಕ್ಷೇತ್ರ, ಒಂದು ಕ್ಷೇತ್ರದಲ್ಲಿ ಏನೇನಿದೆ ಅದು ಜಸ್ಟ್ ರೀಕ್ಯಾಪ್ ಮಾಡ್ಬೇಕಂದ್ರೆ ಅಲ್ಲಿ ತಮ್ಮ ದೇಹವನ್ನೇ ದೇವರು ಕೊಟ್ಟ ಕ್ಷೇತ್ರ ಅಂತ ಭಾವಿಸ್ತಾರೆ. ಹೇಗೆ ಅಂದ್ರೆ ಕ್ಷೇತ್ರದಲ್ಲಿ ಏನೇನೆಲ್ಲ ಇರುತ್ತ, ಒಂದು ತೀರ್ಥಗಳು ಇರುತ್ತೆ ಕ್ಷೇತ್ರಗಳಲ್ಲಿ, ಬೆಟ್ಟಗಳಿರುತ್ತ, ಬೆಟ್ಟಗಳು ಬೆಟ್ಟಗಳಲ್ಲಿ ತೀರ್ಥಗಳು ಇರುತ್ತ, ತೀರ್ಥ ಗಿಡಗಳು ಇರುತ್ತ, ಎಲ್ಲವೂ ಅಲ್ಲಿ ಇರುತ್ತಲ್ಲ. ಹಾಗೇನೆ ಈ ದೇಹವು ಇಟ್ಸ್ ಅ ಮಿನಿಯೇಚರ್ ಅಂತ ಅವರು ತಮ್ಮ ದೇಹ ಅಂದ್ರೆ ಇಲ್ಲಿ ನೈನ್ತ್ ಸಂಧಿಯಲ್ಲಿ ನೋಡಿರುವಂತ ಆ ಒಂದು ಜೀವದಲ್ಲಿ ತಮ್ಮ ದೇವರನ್ನ ನೋಡಿ ಆ ಒಂದು ಅಂತರ್ಯಾಮಿಯನ್ನ ನೋಡಿಬಿಟ್ಟು ಇಮ್ಮಿಡಿಯೇಟ್ಲಿ ನೋಡೋದು ತಮ್ಮ ದೇಹವನ್ನೇ ನೋಡ್ಕೊಳ್ತಾರೆ, ತಮ್ಮ ದೇಹವನ್ನೇ ನೋಡ್ಕೊಳ್ತಾರೆ, ತಮ್ಮ ದೇಹವನ್ನ. ಅದಕ್ಕೆ ಸರ್ವ ಪ್ರತೀಕ ಅಂತ ಬಂದಾಗ ಸರ್ವರ ತಮ್ಮ ಪ್ರತಿ ಸರ್ವ ಜೀವ ಒಂದೊಂದು ಜೀವರ ಪ್ರತೀಕದಲ್ಲಿ ನೋಡ್ತಾರ, ತಮ್ಮ ದೇಹದಲ್ಲಿ ದೇವರು ಕೊಟ್ಟ ಈ ದೇಹವೇ ಒಂದು ಮಣ್ಣಿನಿಂದ ಬಂದದ್ದು, ಇದೇ ಒಂದು ಕ್ಷೇತ್ರ, ಇಲ್ಲಿ ಇರುವಂತ ಆ ಒಂದು ರೋಮಕೂಪಗಳು ಇರಬೇಕು ಅಂದ್ರೆ ಅದು ಕೆಳಗಡೆ ಬ್ಲಡ್ ಅದೆಲ್ಲ ಇಟ್ ಹ್ಯಾಸ್ ಟು ನರಿಷ್ ಲಿಕ್ವಿಡ್ ಫ್ಲೂಯಿಡ್ಸ್ ಅದು ಇದೆಲ್ಲ ಅದು ಕೂಪಗಳಲ್ಲಿ ಇರುತ್ತಲ್ಲ, ಅದೇ ಪಾದೋದಕಗಳು ಅದೇ. ಸೊ ಹೇಗೆ ಇದು ಈ ಥಾಟ್ ನಾವು ನೋಡಿದೀವಿ ಅಂದ್ರೆ ದೇವತೆಗಳು ಬ್ರಹ್ಮಾಂಡದಲ್ಲಿ ಏನೇನು ದೇವತೆಗಳೆಲ್ಲ ಇದ್ದಾರೋ, ದೇವತೆಗಳೊಳಗೆ ದೇವರಿಗೆ ಆಗಿದ್ದಾನೋ ಅದೇ ದೇವತೆಗಳು ಈ ಬ್ರಹ್ಮಾಂಡದ ಒಂದು ಮಿನಿಯೇಚರ್ ಆದಂತ ಈ ಪಿಂಡಾಂಡ ಈ ಶರೀರ ಈ ಶರೀರದಲ್ಲಿ ಸದೃಶವಾದ ಅವರವರು ಆಯ ಅಂದ್ರೆ ನಮ್ಮ ದೇಹದಲ್ಲಿ ಗಂಗಾ ಭಾಗೀರಥಿ ಮುಂದೆ ಏನೋ ನಮ್ಮ ದೇಹದಲ್ಲಿ ಇಲ್ಲ, ಅಲ್ಲಿ ಇರುವಂತ ದೇವತೆಗಳು ಇಲ್ಲಿ ಇರುವಂತ ಈ ದೇಹದಲ್ಲಿ ಇರುವಂತ ಒಂದೊಂದು ಸ್ಥಾನದಲ್ಲಿನೂ ಇದ್ದಾರೆ. ಯಾಕೆ ಇದ್ದಾರೆ ಅಂದ್ರೆ ಪುರುಷನಾಮಕನಾಗಿ ಭಗವಂತ ನಿಂತಿದ್ದಾನೆ, ಅವನ ರೋಮಕೂಪಗಳು ಅವನ ಅಪ್ರಾಕೃತವಾದ ರೋಮಕೂಪಗಳನ್ನ ಆಶ್ರಯ ಮಾಡಿಕೊಂಡು ಆ ದೇವತೆ ಆ ಒಂದು ವೃಕ್ಷ ಅಭಿಮಾನಿ ದೇವತೆಗಳಿದ್ದಾರೆ. ಅಲ್ಲಿ ಇರುವಂತ ಆ ನೀರು ಏನೇ ವೃಕ್ಷ ಇರುತ್ತೆ ಅಂದ್ರೆ ಅದಕ್ಕೆ ಕೆಳಗಡೆ ನೀರಿರಬೇಕು, ಆ ನೀರಲ್ಲಿ ತೀರ್ಥ ಅಭಿಮಾನಿ ದೇವತೆಗಳಿದ್ದಾರೋ ಹಾಗೇನೆ ಅವನು ನನ್ನ ದೇಹದಲ್ಲಿ ನಿಂತಿದ್ದಾನೆ. ನನ್ನ ದೇಹದಲ್ಲಿ ಇರುವಂತ ಈ ಒಂದು ಕೂದಲು ಈ ಒಂದು ಕೂದಲು ರೋಮಕೂಪಗಳು ಇದು ಇಲ್ಲಿನ ಆ ದೇವತೆಗಳಿದ್ದಾರೆ ಅಂಬೋ ಸದೃಶ್ಯವಾದ ಚಿಂತನೆ ಮಾಡಿಕೊಳ್ತಾರೆ. ಬಿಕಾಸ್ ದಿಸ್ ಇಸ್ ದೇವರು ಗಾಡ್ ಗಿವನ್ ದೇಹ ಇದು ನಮ್ದಲ್ಲ. ಸೊ ದೇವರು ನಿಂತಿದ್ದಾನೆ, ದೇವರು ಇದೆಲ್ಲ ಇಟ್ಟಿದ್ದಾರೆ, ದೇವತೆಗಳೆಲ್ಲ ಇದ್ದಾರೆ ಅಂತ ತಮ್ಮ ದೇಹದಲ್ಲೇ ತಮ್ಮ ಜೀವಕ್ಕೆ ಹೊರಗಡೆ ಇರುವಂತ ಈ ಸ್ಥೂಲ ದೇಹದಲ್ಲಿ ದೇವರನ್ನ ಅವರು ನೋಡುವ ಕಾರಣದಿಂದ ಇದು ಅವರ ದೇಹವೇ ಸುಕ್ಷೇತ್ರ ಆಯಿತು. ಸೊ ಅಂತ ಒಂದು ತಿಳುವಳಿಕೆಯಿಂದ ಬಂದಿದ್ದಾರೆ ಅವರು. ಸೊ ಅವರು ಒಂದು ಪ್ರತಿಮಾ ಸದೃಶರು, ಅವರು ಅಷ್ಟು ದೇವರ ಚಿಂತನೆ ಆ ಇರೋ ಅದು ಬಂದಿದ್ದಾರೆ. ಸೊ ಅಂತದವರಿಗೆ ನಾವು ಪಾದ ಪೂಜೆ ಮಾಡ್ತೀವಿ, ಪಾದ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಅವರಿಗೆ ಅವ್ರಿಗೆ ಏನು ಉಪಚಾರಗಳು ಮಾಡೋದು ಇದೆಲ್ಲ ನಾವು ಮಾಡ್ತೀವಿ. ಮತ್ತೆ ಈ ಕಾಲದಲ್ಲಿ ಅಂಥದ್ದವರು ಇಲ್ಲ, ಜ್ಞಾನಿಗಳು ವಿಜಯದಾಸರು ಗೋಪಾಲದಾಸರು ರಾಯರು ಮುಂತಾದವರು ಇಲ್ಲ. ಬಟ್ ಈ ಕಾಲದಲ್ಲಿನ ನಾವು ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಕಿಂಚಿತ್ತಾದ ಈ ತಿಳುವಳಿಕೆ ಅವ್ರ ತಿನ್ನ ದಿವಸ ನಾವು ಅವಂತನ ಮಾಡಿದ್ದಾಗೆ ಬಂದು ಕೂತ್ಕೊಳ್ತಾರ, ಬರ್ತಾರಲ್ಲ ನಮ್ಮ ಮನೆಗೆ ಬಂದಾಗ ಇದನ್ನ ಸ್ವೀಕಾರ ಮಾಡುವಾಗ ಆ ಒಂದು ಸಮಯದಲ್ಲಿ ನಾರು ಅವ್ರಿಗೆ ಈ ಚಿಂತನೆ ಇರಬೇಕು ಅಂತದ್ದವ್ರನ್ನ ಕೂಡಿಸೋದು. ಸೊ ಹೀಗೆ ನಾವು ಮಾಡ್ತೀವಿ. ಅದಕ್ಕೆ ಛಲಪ್ರತಿಮೆಗಳು ಅಂತ ಯಾಕೆ ಇನ್ನು ಛಲಪ್ರತಿಮೆಗಳಿಗೆ ಯಾಕೆ ವಿಶೇಷ ಅಂದರೆ ಛಲಪ್ರತಿಮೆಗಳ ಮೂಲಕವಾಗ ನಮ್ಗೆ ಡೈರೆಕ್ಟ್ ಲಾಭ ಇದೆ. ಏನು ಲಾಭ ನಮ್ಗೆ ಇದೆ? ಜಡಪ್ರತಿಮೆಗಳು ನಾವು ತುಳಸಿ ಮುಂತಾದ ಪೂಜೆ ಮಾಡ್ತೀವಿ, ಜಡಪ್ರತಿ ಆ ಒಂದು ಸನ್ನಿಧಾನ ಇರೋದಕ್ಕೆ ಮಾಡ್ತೀವಿ. ಛಲಪ್ರತಿಮೆಗಳಲ್ಲಿ ಏನಾಗತ್ತಂದ್ರೆ ಛಲಪ್ರತಿಮೆಗಳು ಜ್ಞಾನಿಗಳು ಇದ್ರೆ ಅವ್ರ ಮೂಲಕ ಯಾರು ದೊಡ್ಡವ್ರು ಬಂದ್ರೆ ಯಾರವರು ಶಾಸ್ತ್ರ ತಿಳ್ಕೊಂಡವ್ರು ಬಂದ್ರೆ ಅವ್ರು ನಾವು ಸುಮ್ಮನೆ ಬರೀ ಅವ್ರಿಗೆ ಪಾದ ಪೂಜೆ ಮಾಡಿ ಅವ್ರಿಗೆ ವಸ್ತ್ರ ಮುಂತಾದನ್ನು ಸೋಡಿಸ ಅವ್ರಿಗೆ ಯಥಾಯೋಗ್ಯವಾಗಿ ಕೊಟ್ಟು ಕಳಿಸೋದಿಲ್ಲ. ಎರಡು ಮಾತುಗಳು ಹೇಳಿ, ನೀವು ಬಂದದ ಪ್ರಯೋಜನ ಏನಾರು ಎರಡು ಮಾತು ದೇವ್ರ ಬಗ್ಗೆ ಹೇಳಿ, ಅಥವಾ ನಾವು ಏನ್ ಮಾಡಬೇಕು ಅಂತ ಹೇಳಿ, ಹಾಗೆ ನಮ್ಮ ಪ್ರಶ್ನೆಗಳು ಇದೆಲ್ಲ ನಾವು ಕೇಳುವ ಮೂಲಕವಾಗ ಅವರಿನಿಂದ ಆ ಪ್ರತೀಕದಲ್ಲಿ ನಿಂತು ಭಗವಂತ ನಮಗೆ ತಿಳುವಳಿಕೆ ಕೊಡ್ತಾನೆ. ದೇವ್ರ ಬಗ್ಗೆ ತಿಳುವಳಿಕೆಯನ್ನು ಜ್ಞಾನವನ್ನ ಕೊಡ್ತಾರೆ. ಆದ ಕಾರಣದಿಂದ ಛಲಪ್ರತಿಮೆಗೆ ಅಂದ್ರೆ ಛಲಪ್ರತಿಮೆ ಅಂದ್ರೆ ಜೀವರಿಗೆ ಅದು ಜ್ಞಾನ ಇರುವಂತ ದೇವರ ಬಗ್ಗೆ ಕಿಂಚಿತ ಅದು ತಿಳ್ಕೊಂಡಿರುವಂತ ಆಚಾರ ವಿಚಾರಗಳನ್ನ ಇಟ್ಟುಕೊಂಡು ಆ ವಿಧಿ ನಿಷೇಧಗಳು ಫಾಲೋ ಮಾಡೋರು ಇದ್ರೆ ಅವ್ರ ಮೂಲಕ ನಮ್ಗೆ ಪ್ರಯೋಜನ ಇದೆ. ಸೊ ಛಲಪ್ರತಿಮೆಗೆ ತುಂಬಾ ಪ್ರಧಾನ ಕೊಟ್ಟಿದ್ದಾರೆ. ಇಲ್ಲಿ ಹೇಳೋದು ಅದು ಹೇಳಬೇಕು, ಯಾಕಂದ್ರೆ ಟೆಂತ್ ಸಂಧಿಯಲ್ಲೇ ಬಂದಿದೆ, ಟೆಂತ್ ಸಂಧಿಯಲ್ಲಿ ನಿಮ್ಗೆ ಸಾಕಷ್ಟು ಅಲ್ಲಿ ವಿಷಯಗಳು ಬಂದಿದೆ. ಸೊ ಇಲ್ಲಿ ಹೇಳೋದು ಜಡದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಛಲದಲ್ಲಿ ಇಲ್ಲಿ ಇಲ್ಲಿ ಡಿವಿಷನ್ ಮಾತ್ರ ಹೇಳಿದ್ದಾರೆ. ಸ್ತ್ರೀ ಪುರುಷ ಛಲದಲ್ಲಿ ನೋಡಿ, ಗಂಡಸರಿಗೆ ಮಾತ್ರ ಅಂತಿಲ್ಲ, ಹೆಂಗಸರಿಗೆ ಇದೆ. ಅದಕ್ಕೆ ಹೇಳ್ತಾರೆ ನೋಡಿ, ಛಲ ಪ್ರತೀಕದಲ್ಲಿ ಪುರುಷ ಅಂದ್ರೂ ಹೆಂಗಸರು ಗಂಡಸರು ಇಬ್ರು, ಆದರೂ ಸ್ಪೆಸಿಫಿಕ್ ಆಗಿ ಸ್ತ್ರೀ ಅಂತ ಹೇಳ್ತಾರೆ. ಸ್ತ್ರೀಯಲ್ಲಿನೂ ಇದಾನೆ, ಬಿಕಾಸ್ ದೇವರಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ದೇವರಿದೆ. ಅದೇ ಸ್ತ್ರೀ ನಪುಂಸಕ ಹೇಳಿದಂತೆ, ಅವನ ಅದು ಯಾವುದು ಅಲ್ಲ, ಅಲ್ಲಿ ಅವನ ರೂಪಗಳಿದೆ. ಸೊ ಎರಡೂ ನಾವು ಪೂಜೆ ಸನ್ನಿಧಾನ ಅವ್ರ ಎರಡಲ್ಲಿನೂ ಇಟ್ಟಿದ್ದಾನ ದೇವರು ಅಂತ ಇಲ್ಲಿ ತೋರ್ತಾರೆ. ಸ್ತ್ರೀ ಪುರುಷ ಅಂಬೋದಲ್ಲಿ ಈ ಪ್ರತಿಮೆಗಳು ಇರತ್ತೆ, ಛಲ ಪ್ರತಿಮೆಗಳು ಇರತ್ತೆ. ಅದು ಹೇಳಾಯ್ತು. ಜಡದೊಳಗೆ ಈ ಜಡದೊಳಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಶಿತ ಪ್ರತಿಮೆ ಸಹಜ ಅಂತ. ಅದನ್ನು ನಾವು ಐದನೇ ಸಂಧಿಯಲ್ಲಿ ಬಂದಿದೆ. ಅಲ್ಲಿ ಇಲ್ಲಿ ಇನ್ನೂ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಆಶಿತ ಅಂದ್ರೆ ಏನು, ಸಹಜ ಅಂದ್ರೆ ಏನು, ಸಹಜ ಅಂದ್ರೆ ಯಾವತ್ತೂ ಇರುವಂತದ್ದು ಅಂದ್ರೆ ಸಹಜ ಪ್ರತಿಮೆ ಅಂದ್ರೆ ತುಂಬಾ ಶ್ರೇಷ್ಠ. ಸಹಜ ಪ್ರತಿಮೆಯಲ್ಲಿ ಆ ಚತುರ್ಮುಖ ಬ್ರಹ್ಮನಿಂದ ನಿರ್ಮಿತವಾದದ್ದು ಅಂತ. ಸಹಜ ಪ್ರತಿಮೆ ಅಂದ್ರೆ ಹಾರುವಂತ ಈ ನದಿಗಳು, ಗಂಗಾದಿ ನದಿಗಳು, ಆಮೇಲೆ ತಿರುಪತಿ ಬದ್ರಿ ಮುಂತಾದ ಕ್ಷೇತ್ರಗಳು ಅಂದ್ರೆ ಏನಾಯ್ತು, ಇಲ್ಲಿ ಪಂಚಭೂತದಲ್ಲಿ ನಮ್ಗೆ ಬರುವಂತ ಪೃಥ್ವಿ ಕಪ್ಪು ಎರಡಾಯ್ತು. ಈ ಎರಡು ಮತ್ತು ಇನ್ನೊಂದು ವ್ಯತ್ಯಾಸ ಹೇಳ್ತಾರೆ, ಮೂರು ಸಹಜ ಪ್ರತಿಮೆಗೆ ಮೂರು ಡಿವಿಷನ್ ಇದೆ. ಶಿಲಾ ಅಂತ ಹೇಳ್ತಾರೆ, ಕಲ್ಲು ಆಮೇಲೆ ಆ ಮಣ್ಣು ಪ್ರದೇಶ ಆಮೇಲೆ ನೀರು, ಈ ಮೂರನ್ನ ತಗೊಂಡಿದೆ. ಇದು ಸಹಜ ಅಂದ್ರೆ ಎಲ್ಲವೂ ಅಂದ್ರೆ ಎಲ್ಲವೂ ಅಲ್ಲ, ಕೆಲವು ವಿಶೇಷಗಳಿರುವಂತದ್ದು ಮಾತ್ರ ಅಲ್ಲಿ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಇರುವುದು ಕ್ಷೇತ್ರ ಆಗತ್ತೆ ಅಂತ ಹೇಳ್ತಾರೆ. ಕ್ಷೇತ್ರ ಅಂದ್ರೆ ಏನು ಅಂದ್ರೆ ಮೂರು ಸಹಜವಾಗಿ ಅಂದ್ರೆ ನೋಡಿ, ನೀವು ಗಂಗೆಗೆ ಹೋಗ್ತೀರಾ, ಇದಕ್ಕೆ ಪ್ರಯಾಗಕ್ಕೆ ಹೋಗ್ಬೋದು, ಅಥವಾ ಹರಿದ್ವಾರ್ಗೆ ಹೋಗ್ತೀರಾ. ಹೋದ್ರೆ ಅಲ್ಲಿ ನೀವು ಏನೋ ಅಲ್ಲಿ ಹೋಗಿ ಗಂಗೆಯನ್ನ ಆವಾಹನ ಮಾಡೋದು ಅದು ಮಾಡೋದು ಏನೂ ಇಲ್ಲ. ಹಾಗೇ ಪೂಜೆ, ಗಂಗೆ ಸ್ಮರಣದಿಂದಲೇ ಪೂಜೆ. ಸೊ ನಿತ್ಯವೂ ಅಲ್ಲಿ ಸನ್ನಿಧಾನ ಇರುತ್ತೆ. ಸಹಜಕ್ಕೆ ಇನ್ನೊಂದು ವಿಶೇಷ ಏನು ಅಂದ್ರೆ ಹೇಳ್ತಾರೆ, ಸಹಜ ಪ್ರತಿಮೆಗಳಿಗೆ ಆ ಸನ್ನಿಧಾನವನ್ನ ತೆಗಿಲಕ್ಕೆ ಆಗೋದೇ ಇಲ್ಲ, ಅಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಗಂಗೆಯಲ್ಲಿ ಹೋಗ್ತೀರಾ, ಗಂಗೆಯಲ್ಲಿ ಹೋಗಿ ಇವತ್ತು ನೋಡಿದ್ರೆ ಎಲ್ಲವೂ ಇರ್ತೀವಿ, ಎಲ್ಲ ತರ ಜನಗಳು ಬರ್ತಾರೆ, ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಎಲ್ಲರೂ ಮಾಡಿದ್ರು ಅದು ನೀರು ಸ್ವಲ್ಪ ಹೊಲಸದಂತೆ ಕಾಣುತ್ತೆ ಹೊರತು ಅಲ್ಲಿ ಇರುವಂತ ಭಗವಂತನ ಸನ್ನಿಧಾನ ಏನು ಹೊಲಸಾಗೋದಿಲ್ಲ, ಹೊಲಸು ಮಾಡ್ಲಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಕ್ಷೇತ್ರಕ್ಕೆ ಹೊರದಾಗನು, ಅದಕ್ಕೆ ಕ್ಷೇತ್ರದ ವಿಧಿಯೇ ಬೇರೆ ಅಂತಾನೆ ಹೇಳ್ತಾರೆ. ನಮ್ಮ ನಮ್ಮ ಮನೆ ವಿಧಿ ಬೇರೆ, ಕ್ಷೇತ್ರದ ವಿಧಿಯೇ ಬೇರೆ. ಕ್ಷೇತ್ರದಲ್ಲಿ ಯಾರು ಅದನ್ನ ಒಂದು ಕ್ಷೇತ್ರ, ತಿರುಪತಿ ಕ್ಷೇತ್ರ ಅಂದ್ರೆ ಆ ಕ್ಷೇತ್ರವನ್ನ ಯಾರು ಹೊರಗೆ ಏನೋ ಕುಪ್ಪೆ ಹಾಕ್ಬೋದು, ಕಸ ಹಾಕ್ಬೋದು, ಏನೇನೋ ನಿಯಮ ಇಲ್ಲದೆ ಬರ್ಬೋದು, ಏನೇನೋ ಕೆಟ್ಟ ಕೆಲಸಗಳು ಮಾಡಬಹುದು, ಎಷ್ಟು ಮಾಡಿದ್ರು ಆ ತಿರುಪತಿ ಕ್ಷೇತ್ರದ ಆ ಸನ್ನಿಧಾನ ದೇವ್ರು ಹೊರಟೋಗೋದಿಲ್ಲ. ಏ ಈಗೆಲ್ಲ ಹೊಲಸು ಮಾಡಿಬಿಟ್ಟಿದ್ದಾರೆ, ನಾನು ಇಲ್ಲಿ ಇರೋದಿಲ್ಲ ಅಂತ ದೇವ್ರು ಅದನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂದ್ರೆ ಅದು ನಿರ್ಮಾಣ ಮಾಡುವಾಗಲೇ ಆ ಚತುರ್ಮುಖನ ಆ ಒಂದು ಪ್ರಾರ್ಥನೆಗೆ ಅನುಗುಣವಾದ ಕೆಲವು ಕಡೆ ವಿಶೇಷವಾದ ಸನ್ನಿಧಾನ ಇರ್ತದೆ. ಇದು ಮೂರನೇದು ಯಾವುದು ಅಂದ್ರೆ ತಾಳಗ್ರಾಮ, ಶಿಲಾ ಅಂತ ಅಂದ್ರೆ ತಾಳಗ್ರಾಮ. ನಮ್ಮ ಮನೆಗಳಲ್ಲಿ ಇಟ್ಟಿರುವಂತ ತಾಳಗ್ರಾಮ ಆಗ್ಬೋದು, ಆ ತಾಳಗ್ರಾಮದಿಂದ ಶಿಲೆ, ಶಾಲೆ ಗ್ರಾಮದ ಶಿಲೆಯಿಂದ ಆಗುವಂತ ಕ್ಷೇತ್ರಗಳು ಇರ್ತವೆ. ಸೊ ಕ್ಷೇತ್ರ it will have some of the many of the theaters, they will have ಸಾಳಗ್ರಾಮದಿಂದನೇ ನಿರ್ಮಿತವಾದದ್ದು ಆಗಿರ್ಬೋದು, ಹೀಗೆ ಸ್ವಯಂವಾದ ಸ್ವಯಂ ವ್ಯಕ್ತವಾದ ಆಗಿರ್ಬೋದು. ಸೊ ಅನೇಕ ರೀತಿಯ ಬೇಸಿಕಲಿ ಮೂರು ಡಿವಿಷನ್, ತೀರ್ಥ ಕ್ಷೇತ್ರ ಶೀಲ. ಇದರಲ್ಲಿ ಸನ್ನಿಧಾನ ತೆಗಿಲಕ್ಕೆ ಆಗೋದಿಲ್ಲ ಇದನ್ನ ಹೇಳ್ತಾರೆ. ಇಲ್ಲಿ ಗಂಗಾ ಮುಂತಾದ ತೀರ್ಥ, ಬದ್ರಿ ತಿರುಪತಿ ಮುಂತಾದ ಕ್ಷೇತ್ರಗಳು, ಈ ತೀರ್ಥ ಕ್ಷೇತ್ರ ಇಲ್ಲಿಲ್ಲ ಸಹಜವಾಗಿ ಇರುವಂತ ಕಾರಣದಿಂದ ಎಲ್ಲರೂ ಪೂಜೆ ಮಾಡಬಹುದು, ಎಲ್ಲರೂ ಮಾಡಬಹುದು. ಅಲ್ಲಿ ಸನ್ನಿಧಾನ ಹೋಗೋದಿಲ್ಲ, ಸನ್ನಿಧಾನ ಅದನ್ನ ಬಿಟ್ಟು ಹೋಗೋದಿಲ್ಲ. ಅವರವರಿಗೆ ತಕ್ಕಂತೆ ಯೋಗ್ಯವಾದ ಯಾವ ಯಾವುದಿಲ್ಲಿ ಹುಟ್ಟಿದ್ದಾರೋ, ಏನೇನು ಸಂಸ್ಕಾರ ಆಗಿದೆಯೋ ಅದಕ್ಕೆ ತಕ್ಕಂತೆ ಅವರವರು ಅದಕ್ಕೆ ಪೂಜೆ ಮಾಡಿದ್ರು, ದೇವರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಸೊ ಆ ಒಂದು ವಿಶೇಷವನ್ನ ಇಲ್ಲಿ ಹೇಳ್ತಾರೆ. ಸೊ ಬಟ್ ದೇರ್ ನಾವು ತಿಳ್ಕೊಂಡಿರೋದು ಏನಂದ್ರೆ, ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಇದು ಸಹಜವಾಗಿರೋದಕ್ಕೆ ತುಂಬಾ ಬಡಿ, ತುಂಬಾ ಹೆಸರು, ತುಂಬಾ ಬೇಕು. ಆರ್ಥಿಕವಾಗಿರೋದಕ್ಕೆ ಅಷ್ಟು ಬೇಡ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಶಾಸ್ತ್ರದಲ್ಲಿ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ, ಶಾಸ್ತ್ರದಲ್ಲಿ ನಮ್ಗೆ ಆಗಿಲ್ಲ. ಶಾಸ್ತ್ರದಲ್ಲಿ ಸಹಜವಾಗಿರುವಂತದಕ್ಕೆ ಆ ಒಂದು ಸನ್ನಿಧಾನ ತೆಗಿಲಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್. ಇದು ಉಡುಪಿಲಿನ ಹೇಳ್ತಾರಲ್ಲ, ಉಡುಪಿ ಕೃಷ್ಣ ಚತುರ್ಮುಖ ಬ್ರಹ್ಮನೇ, ಅವನದೇ ಭಾವಿ ಚತುರ್ಮುಖನೇ ಬಂದು ಆ ಒಂದು ಉಡುಪಿ ಕೃಷ್ಣನ ಇಟ್ಟಾಗ ಆ ಉಡುಪಿ ಕೃಷ್ಣನ ಸನ್ನಿಧಾನ ತೆಗಿಲಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳ್ತಾರೆ. ಉಡುಪಿ ಕೃಷ್ಣ ಹಾಗೆ ವಿಕಾಸ ಮಧ್ವಾಚಾರ್ಯನ ಬಂದು ಇಟ್ಟಿದ್ದು ಆ ಸನ್ನಿಧಾನ ತೆಗೆಯೋದು ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸಹಜವಾಗಿರುವಂತ ಸಹಜಕ್ಕೆ ಯಾವಾಗಲೂ ಎಲ್ಲರೂ ಹೋಗಿ ದರ್ಶನ ಮಾಡ್ತಾರೆ. ಎಲ್ಲ ದರ್ಶನಕ್ಕೆ ಯಾವ ಒಂದು ಅಡ್ಡಿನೂ ಇಲ್ಲ, ಎಲ್ಲರೂ ಮಾಡಬಹುದು. ಸೊ ಅದಕ್ಕೆ ಹೇಳ್ತಾರೆ ಈ ಒಂದು ವಿಶೇಷ ಇದಕ್ಕೆ ಇರುತ್ತೆ. ಇನ್ನೊಂದು ಹೇಳೋದು ಬಂದು ಆಶಿತ ಅಂತ, ಅದು ನಾವು ವಿಷ್ಣು ಸಂಧಿಯಲ್ಲೇ ಇದನ್ನು ಆಶಿತವನ್ನ ನೋಡಿದ್ದೀವಿ. ಸೊ ಇಲ್ಲಿ ಆಶಿತ ಅಂದ್ರೆ ಆ ಸಮಂತ ಅಂದ್ರೆ ತರಲ್ಪಟ್ಟದ್ದು ಅಂದ್ರೆ ಅದು ಆಶಿತಕ್ಕೇನೋ ಎಷ್ಟೆಷ್ಟು ಬಗೆ ಇದೆ ಆಶಿತ ಎಂಬುದನ್ನು ಹೇಳ್ತಾರೆ. ನಾವು ಅದು ಅಲ್ಲಿ ವಿಭೂತಿ ಸಂಧಿಯಲ್ಲಿ ನೋಡಿದ್ವಿ. ಆಕ್ಚುಲಿ ಇಲ್ಲೇ ಬರುತ್ತೆ ಎಂಟು ಟೈಪ್. ಇವಾಗ ಇಲ್ಲಿ ತಗೊಂಡಿರೋದು ಸ್ತ್ರೀ ಪುರುಷ ಎಂಬುದು ಚಲಕ್ಕೆ ಆಯಿತು. ಆಮೇಲೆ ನೆಕ್ಸ್ಟ್ ತಗೊಂಡಿರುವಂತದ್ದು ಸಹಜವಾಗಿರುವಂತ ಜಡ ಪ್ರತಿಮೆಗಳಲ್ಲಿ ಸಹಜವಾಗಿರುವಂತ ಜಡಗಳನ್ನ ತಗೊಂಡಿದ್ದಾರೆ. ತೀರ್ಥಕ್ಷೇತ್ರ ಶಿಲಾ ಅಂತ ತಗೊಂಡಿದ್ದಾರೆ. ಸೊ ಅದಾದ ಮೇಲೆ ಆಶಿತ ಅಂದ್ರೆ ಅಲ್ಲಿ ಸನ್ನಿಧಾನವನ್ನ ತಂದು ಇರೋ ದೇವರನ್ನ ಪ್ರಾರ್ಥನೆ ಮಾಡಿ ಅದಕ್ಕೆ ಪ್ರೊಸೀಜರ್ ಇದೆ. ಅದಕ್ಕೆ ತಂತ್ರಸಾರ ಗ್ರಂಥದಿಂದ ಒಂದು ತೆಗೆದು ಅಲ್ಲಿ ನಮಗೆ ಎಷ್ಟು ಬೇಕೋ ಆ ವಿಷಯಗಳನ್ನ ತೆಗೆದು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆ ಒಂದು ಈ ಆಶಿತ ಪ್ರತಿಮೆಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಹಿತ ಪ್ರತಿಮೆಗಳು ಅಂದ್ರೆ ಎಂಟು ಟೈಪ್ಸ್ ಮಾಡಬಹುದು ಅಂತ ಹೇಳ್ತಾರೆ. ಈ ಎಂಟು ಟೈಪ್ಸ್ ಯಾವ್ದು ಅಂತ ನೋಡಿದೀವಿ. ಒಂದು ಶೈಲಿ ಅಂತ ಇದೆ, ಪ್ರಸಿದ್ಧವಾಗಿರುವಂತ ಶೈಲಿ ಅಂದ್ರೆ ಕಲ್ಲು. ಅಲ್ಲಿ ಶಿಲಾ ಅಂತ ಹೇಳಿದ್ವಿ, ಅಲ್ಲಿ ಶಿಲಾ ಅಂತ ಬಂದದ್ದು ಅದು ಆಹಿತದಲ್ಲಿ ಬರೋದಿಲ್ಲ. ಸಹಜ ಅಂದ್ರೆ ಅಲ್ಲಿ ಶಿಲಾ ಅಂತ ಹೇಳೋದು ಶಿಲಾ ಸಾಳಗ್ರಾಮ ಅಲ್ಲಿ ಇರೋದು ಶಿಲಾ ಅಂತ ಬಂದ ಸಹಜದಲ್ಲಿ ನಾವು ಹೇಳೋದು ತೀರ್ಥಕ್ಷೇತ್ರ ಶಿಲಾ ಅಂದ್ರೆ ಸಾಳಗ್ರಾಮ ಎಂಬುವ ಶಿಲಾ. ಸಾಳಗ್ರಾಮ ಮತ್ತು ಚಕ್ರಾಂಕಿ ಸುದರ್ಶನ ಇಷ್ಟ ಸಾಳಗ್ರಾಮನೇ ಒಡೆದ್ರೆ ಅದು ಸುದರ್ಶನ ಆಗುತ್ತೆ. ಚಕ್ರಾಂಕಿ ಇದು ಸಹಜವಾಗಿ ಇರುವಂತದ್ದು. ಇಲ್ಲಿ ಹೇಳುವಂತ ಶಿಲಾ ಅಂದ್ರೆ ಬರೀ ಕಲ್ಲು. ಆ ಕಲ್ಲು ಏನೋ ಒಂದು ಕಲ್ಲನ್ನ ತಗೊಳ್ಳೋದಿಲ್ಲ, ಆ ಕಲ್ಲನ್ನ ಹೇಗೆ ತೆಗಿಬೇಕು ಅದನ್ನ ಆಚಾರ್ಯ ತುಂಬಾ ಡೀಟೇಲ್ಸ್ ಕೊಟ್ಟು ಹೇಳಿದ್ದಾರೆ. ಕಲ್ಲನ್ನ ಆ ಒಂದು ಕಲ್ಲ ಕೆತ್ತುವವರಿಗೆ ಹತ್ರನ ಹೋಗಬೇಕು, ನಾವೇ ಹೋಗಿ ತಗೊಂಡ್ ಬರಬಾರ್ದು. ಕೆತ್ತಿ ಆ ಶಬ್ದವನ್ನ ಇಟ್ಟುಕೊಂಡು ಕಲ್ಲನ್ನ ಸ್ವಲ್ಪ ಒಂದು ಇದು ಮಾಡ್ತಾರೆ, ಅಂದ್ರೆ ಟಾಪಿಕ್ ಮಾಡಿದಾಗ ಯಾವ ಶಬ್ದ ಬರುತ್ತೋ ಅದರಿಂದ ಆ ಶಿಲೆ ಸ್ತ್ರೀ ಶಿಲೆಯಾಗಿ ಮಾಡ್ಬೋದಾ ಅಥವಾ ಪುರುಷ ಲಕ್ಷಣದಿಂದ ಪುರುಷ ಶಿಲೆಯಾಗಿ ಮಾಡ್ಬೋದಾ ಇಲ್ಲ ನಪುಂಸಕ ಅಂದ್ರೆ ಈ ಒಂದು ಸ್ತ್ರೀದು ವ್ಯಕ್ತ ಆಗೋದಿಲ್ಲ, ಅಲ್ಲಲ್ಲಿ ಸ್ತ್ರೀ ಏನೋ ಪುರುಷ ಏನೋ ನಪುಂಸಕ ಏನೋ ಅಂತ, ಅದು ಸುಮ್ಮನೆ ಹೆಸರು ಮಾತ್ರ. ಅಲ್ಲಿ ಸ್ತ್ರೀ ಪುರುಷ ಅಂದ ಸ್ತ್ರೀ ಲಕ್ಷಣವನ್ನ ಕೆತ್ತಲಕ್ಕೆ ಯೋಗ್ಯವಾದ ಶಿಲೆ ಅಷ್ಟೇ ಅರ್ಥ. ಅಲ್ಲಿ ಬೇರೆ ಒಂದಿಲ್ಲ, ದೇವತೆಗಳಂತೂ ಇದ್ದೇ ಇದ್ದಾರೆ. ಸೊ ಈ ಒಂದು ಸ್ತ್ರೀ ಪುರುಷ ಅಂದ್ರೆ ಪುರುಷ ಲಕ್ಷಣದಿಂದ ಕೆತ್ತಲಕ್ಕೆ ಯೋಗ್ಯವಾದದ್ದು. ಇದು ಎರಡು ಆಗದೆ ಅಂದ್ರೆ ಉಳಿದದ್ದು ಬಿಲ್ಡಿಂಗ್, ನಮ್ಮ ಮನೆಯಲ್ಲಿ ಇರುವಂತ ರುಬ್ಬು ಕಲ್ಲು ಮುಂತಾದೆಲ್ಲ ಇಟ್ಕೊಂಡಿರ್ತಿಲ್ಲ, ಅದೆಲ್ಲ ಮಾಡ್ಲಕ್ಕೆ ಅದನ್ನೇ ಸ್ಟೆಪ್ಸ್ ಮುಂತಾದೆಲ್ಲ ಹಾಕ್ಲಿಕ್ಕೆ ಇಟ್ಟುಕೊಳ್ತಾರೆ. ಅಲ್ಲಿ ಆ ದ ಪ್ರಾಪರ್ಟೀಸ್ ಡೋಂಟ್ ಕಮ್ ಔಟ್ ದಟ್. ಸೊ ಅದು ಕೆತ್ತೋದು, ಅದು ಶಿಲ್ಪಶಾಸ್ತ್ರ, ಅದು ಗೊತ್ತಿರೋರಿಂದ ಮಾಡಿಸ್ಬೇಕು. ಸೊ ಇದು ಹಾಗೆ ಶೈಲಿ ಅಂತ ಹೇಳ್ತಾರೆ. ಶಿಲಾ ಮಾಡು, ಏನೇನು ಶಿಲಾ ಅಂದ್ರೆ ಹೇಳ್ತಾರೆ, ಬಂಗಾರದಿಂದ ಮಾಡ್ಬೋದು, ಚಿಕ್ಕದಾಗಿ ಬೇಕಾದ್ರೆ ಮಾಡ್ಬೋದು, ಬೆಳ್ಳಿಯಿಂದ ಮಾಡ್ಬೋದು, ತಾಮ್ರದಿಂದ ಮಾಡ್ಬೋದು, ತಾಮ್ರದಿಂದ ಮಾಡ್ಬೋದು. ಶಿಲ್ಪಶಾಸ್ತ್ರದಿಂದ ಅದನ್ನ ಮಾಡಬೇಕು. ಮಾಡಿದ ಮೇಲೆ ಹಾಗೆ ನಾವು ಪೂಜೆ ಮಾಡೋದೇ ಇಲ್ಲ, ಹಾಗೆ ಪೂಜೆ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಏನಂದ್ರೆ, ನಾವು ಏನಾದ್ರು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇರೋದು, ಯೂಶ್ವಲಿ ನೀವು ನೋಡಿದ್ರೆ ನಮ್ಗೆ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಹೀಗೆ ಬಂದ ಶಿಲೆ ಇರೋದು, ಅಥವಾ ನಮ್ಮ ಗುರುಗಳ ಮೂಲಕವಾಗಿ ಬಂದ ಸ್ವಾಮಿಗಳು ಮುಂತಾದವರು, ಅಥವಾ ಎಲ್ಲರೂ ಒಂದು ಹೋಮ ಇದೆಲ್ಲ ಮಾಡಿದಾಗ ಅಲ್ಲಿ ಹೋಮದಲ್ಲಿ ಅದಕ್ಕೆ ಆಹಿತ ಅಂದ್ರೆ ದಟ್ಸ್ ವಾಟ್ ಇಟ್ ಈಸ್. ಆಹಿತ ಅಂದ್ರೆ ಆ ಒಂದು ಮಂತ್ರ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಅದು ಬರೀ ಒಂದು ಶಿಲೆ, ಅದ್ರಲ್ಲಿ ಏನಿಲ್ಲ, ಇಟ್ ಹ್ಯಾಸ್ ಅನ್ ಅಪಿಯರೆನ್ಸ್ ಬಟ್ ಇಲ್ಲ, ಅಲ್ಲಿ ಸನ್ನಿಧಾನ ಇನ್ನೂ ಬಂದಿಲ್ಲ. ಸನ್ನಿಧಾನ ಬರ್ಲಕ್ಕೆ ಏನ್ ಮಾಡ್ತಾರಂದ್ರೆ, ವೇದ ಮಂತ್ರದಿಂದ ಅದನ್ನ ಗೊತ್ತಿರೋರು ಆ ಹೋಮಗಳು, ಹೋಮ ಮಾಡೋ ಅಗ್ನಿ ಇದು ಮಾಡ್ತಾರ, ಹೋಮಗಳು ಮಾಡೋವಾಗ ಅಲ್ಲಿ ಇಟ್ಟು ಅದಕ್ಕೆ ಮಂತ್ರಗಳಿಂದ ಅಲ್ಲಿ ಸನ್ನಿಧಾನ ಬರುವಂತೆ ಮಾಡ್ತಾರೆ. ಸೊ ಅದು ಹಾಗೆ ಮಾಡಿ ಬಂದದ್ದು. ಸೊ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಡ್ತಾರೆ ದೇವಸ್ಥಾನ ಮುಂತಾದಲ್ಲಿ ಇರ್ತಾರೆ. ನಾವು ನಮ್ಮ ಮನೇಲಿ ಇಟ್ಟುಕೊಳ್ಳೋದು ಪ್ರಾಣ ಪ್ರತಿಷ್ಠಾಪನೆ, ನಾವು ಬೇರೆ ರೀತಿಯಾಗಿ ಮಾಡಿ ನಾವು ಬಳಸ್ತೀವಿ, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಪ್ರಾಪರ್ ಆಗ ಯಾವತ್ತು ಇವಾಗ ದೇವಸ್ಥಾನಗಳಲ್ಲಿ ಇರುವಂತಹ ವಿಗ್ರಹಗಳು, ಉತ್ಸವ ಮೂರ್ತಿಗಳು ಹೀಗೆ ಎಲ್ಲ ಇಟ್ಟಿರ್ತಾರಲ್ಲ, ಸಮಥಿಂಗ್ ಸಮ್ ಆಫ್ ದೆಮ್ ಆರ್ ಪರ್ಮನೆಂಟ್ಲಿ ಪ್ಲೇಸ್, ಸಮ್ ಆಫ್ ದೆಮ್ ಆರ್ ಉತ್ಸವ ಮೂರ್ತಿಗಳು. ತಿರುಪತಿ ದೇವಸ್ಥಾನದಲ್ಲಿ ನೋಡ್ತೀವಿ ಎಲ್ಲಾ ಕಡೆನೂ ಉತ್ಸವ ಮೂರ್ತಿಗಳು ಅಂತ ಇಟ್ಟಿರ್ತಾರಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಮನೇಲಿ ಇಟ್ಟಿರುವಂತಹ ಚಿಕ್ಕ ಚಿಕ್ಕ ಉಡುಪಿ ಕೃಷ್ಣ ಅದು ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ಅಲ್ಲಿ ಸನ್ನಿಧಾನವನ್ನ ತಂದು ಇಟ್ಟು ಆ ವಿಗ್ರಹಕ್ಕೆ ನಿತ್ಯ ಪೂಜೆ, ಆ ಒಂದು ಪುರೋಹಿತರನ್ನ ಇಟ್ಟು ಅದನ್ನ ತಿಳಿದವರನ್ನ ಇಟ್ಟು ನಿತ್ಯ ಪೂಜೆ ಅದಕ್ಕೆ ಆಗಬೇಕು. ಈ ಅಧಿಕಾರ, ಈ ಪೂಜೆ ಅಂದ್ರೆ ಈ ಒಂದು ಉತ್ಸವ ಮೂರ್ತಿಯ ದೇವಸ್ಥಾನದಲ್ಲಿ ಇಟ್ಟಿರುವಂತದ್ದು, ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಟ್ಟಿರುವಂತ ಈ ವಿಗ್ರಹಗಳನ್ನ ಯಾರು ಪೂಜೆ ಮಾಡಬೇಕು, ಯಾರು ಪೂಜೆ ಮಾಡಬಾರದು, ಇದಕ್ಕೆ ನಿಯಮಗಳು ಉಂಟು. ಇದಕ್ಕೆ ಪೂರ್ತಿಯಾದ ನಿಯಮಗಳು ಉಂಟು. ಇದು ಬಂದು ಇದಕ್ಕೆ ಮುಖ್ಯ ನಿಯಮ ಏನು ಅಂದ್ರೆ, ವೇದಾಧಿಕಾರ ಬೇಕು. ವೇದಾಧಿಕಾರ ಇದ್ದವರು ಇದನ್ನ ಮಾಡಬೇಕು, ಉಳಿದವರು ಇದನ್ನ ಮುಟ್ಟಬಾರದು ಎಂಬುದು ಇದಕ್ಕೆ ಇದೆ. ಈ ಒಂದು ಶಿಲಾ ಆಹಿತ ಪ್ರತಿಮೆಗಳಿಗೆ ಈ ಒಂದು ರೆಸ್ಟ್ರಿಕ್ಷನ್ ಇದೆ. ಸೊ ಇಲ್ಲಿ ನಿಯಮಗಳಿದೆ. ಇದನ್ನ ಯಾರನ್ನಾರು ಬಂದು ಮುಟ್ಟಿಬಿಟ್ರ, ಯಾರನ್ನಾರು ಮಾಡಿದ್ರ, ಇದು ಮಾಡಿದ್ರ, ಅಲ್ಲಿ ಸನ್ನಿಧಾನ ಹೋಗುವ ಪ್ರಸಂಗ ಆಗತ್ತೆ. 10 ದಿವಸನ ಅದಕ್ಕೆ ಪೂಜೆ ಮಾಡದೇ ಇದ್ರೆ ಸನ್ನಿಧಾನ ಹೋಗ್ಬಿಡತ್ತೆ. ಮತ್ತು ನಮ್ಗೆ ಸೂತಕ ವೃದ್ಧಿ ಅರ್ಚಕರಿಗೆ ಇದು ಏನಾರು ಇದೆಲ್ಲ ಇದ್ದು ಅವರು ಹಾಗೆ ಮುಟ್ಟಿ. ಸೊ ಈ ಒಂದು ಆಹಿತ ಪ್ರತಿಮೆಗೆ ಎಲ್ಲಾ ನಿಯಮಗಳು ಇದೆ. ಅಂದ್ರೆ ಸಾಳೆಗ್ರಾಮಕ್ಕೆ ನಿಯಮಗಳು ಇಲ್ಲವ ಅಂದ್ರೆ, ಸಾಳೆಗ್ರಾಮದಲ್ಲಿ ತೀರ್ಥಕ್ಷೇತ್ರದಲ್ಲಿ ಸನ್ನಿಧಾನ ಹೋಗುವ ಪ್ರಸಕ್ತಿ ಇಲ್ಲ, ಬಟ್ ಅಪಚಾರ ಮಾಡಿದ್ದವರಿಗೆ ಪಾಪ ಬರುತ್ತೆ, ಸನ್ನಿಧಾನ ಹೋಗೋದಿಲ್ಲ. ಇಲ್ಲಿ ಹಾಗಲ್ಲ, ಸನ್ನಿಧಾನ ಹೋಗ್ಬಿಡತ್ತೆ. ಆಹಿತ ಪ್ರತಿಮೆಗಳಲ್ಲಿ ಸನ್ನಿಧಾನ ಹೋಗ್ಬಿಡತ್ತೆ. ಮಾಡಬಾರದನ್ನ ಮಾಡಿದ್ರೆ ಸನ್ನಿಧಾನ ಅಂಬುದಲ್ಲಿ ಹೋಗ್ಬಿಡತ್ತೆ. ಸೊ ಇದು ಶಿಲೆಗೆ ಇದಾಗುತ್ತೆ. ಶಿಲೆ ಆದ ಮೇಲೆ ನೆಕ್ಸ್ಟ್ ಬಂದು ದಾರುಮಯಿ ಅಂತ ಹೇಳ್ತಾರೆ. ಶಿಲಾ ಬಂದು ಎಲ್ಲ ಮೋಸ್ಟ್ ಆಫ್ ದ ಟೆಂಪಲ್ಸ್ ಲಿ ಶಿಲಾ ರೂಪದಿಂದ ಇರುತ್ತೆ. ಶಿಲಾ ಅನೇಕ ಕೈಂಡ್ ಇದು ತಾಮ್ರ ಬೆಳ್ಳಿ ಬಂಗಾರ ಇದರಿಂದ ಮಾಡಿಸ್ತಾರೆ, ಕಲ್ಲುಗಳು ಅಂತ ಮಾಡಿಸ್ತಾರೆ. ಆಮೇಲೆ ಇನ್ನು ನೆಕ್ಸ್ಟ್ ಬರೋದು ದಾರು. ದಾರು ಅಂದ್ರೆ ಶಿಲಾ ಸರ್ಗಮ್ ಬೇಸಿಕಲಿ ಇಲ್ಲಿ ಬರೋ ಡಿವಿಷನ್, ಸಾರಿ ದಿಲ್ಲಿ ಬರೋ ಡಿವಿಷನ್ ಬಂದು ಶಿಲೆ ಶಿಲಾ ಕಲ್ಲಿನಿಂದ ಮಾಡಿಸೋದು. ನೆಕ್ಸ್ಟ್ ವೆರೈಟಿಯಲ್ಲಿ ಬರೋದು ಬಂದು ದಾರುಮಯಿ ಅಂತ. ದಾರುಮಯಿ ಅಂದ್ರೆ ಮರದ ಒಳಗಿನ ಪೋರ್ಷನ್, ದ ಹಾರ್ಟ್ ಆಫ್ ದ ಮರ ಇದಿರುತ್ತಲ್ಲ ಅದನಿಂದ ಕೆತ್ತುತ್ತಾರೆ. ಸೊ ಅದು ಫಾರ್ ಎಕ್ಸಾಂಪಲ್ ಪುರಿ ಜಗನ್ನಾಥ, ಅದು ದಾರುಯಿಂದ ಮಾಡಿದ್ದು. ಆಮೇಲೆ ಲೌಹಿ ಇಲ್ಲಿ ಬರುತ್ತೆ, ಐ ಆಮ್ ಸಾರಿ, ಇಲ್ಲಿ ಲೌಹಿ ಅಂದ್ರೆ ಲೋಹದಿಂದ ಮಾಡೋದು, ಪಂಚಲೋಹದಿಂದ ಮಾಡೋದು, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಬಂಗಾರ ಎಲ್ಲಿದೆ ಗೊತ್ತಿಲ್ಲ. ಸೊ ಹೀಗೆ ಮಾಡುವಂಥದ್ದು. ಆಮೇಲೆ ಲೇಪ್ಯ ಅಂತ ಒಂದು ವೆರೈಟಿ, ಇದು ಐದನೇ ಸಂದಿಯಲ್ಲಿ ನೋಡಿದ್ದೆ. ಲೇಪ್ಯ ಅಂಬೋದು ಈ ರಸಾಯನಗಳು, ಅಂದ್ರೆ ಬೇಸಿಕಲಿ ಪೇಂಟಿಂಗ್. ಪೇಂಟ್ ಅಂದ್ರೆ ನ್ಯಾಚುರಲ್ ಪೇಂಟ್ಸ್ದು ರಸ ವಿಶೇಷ ಅಂತ ಹೇಳ್ತಾರೆ. ವನಸ್ಪತಿ ಅಲ್ಲಿ ಅಲ್ಲಿ ಕೊಡುವಾಗ ವನಸ್ಪತಿ ರಸ ವಿಶೇಷ, ಪ್ಲಾಂಟ್ ಬೇಸ್ಡ್ ಆಗಿದ್ದು, ಪ್ಲಾಂಟ್ ಬೇಸ್ಡ್ ಇಂದ ಆ ರಸಾಯನವನ್ನ ತೆಗೆದು ಆ ಒಂದು ಪೇಂಟಿಂಗ್ಸ್ ಮಾಡೋದು ಲೇಪ್ಯ ಅಂತ. ಲೇಖ್ಯ ಅಂದ್ರೆ ಬರೆಯೋದು. ನಾವು ಕೆಲವೊಮ್ಮೆ ರಂಗೋಲಿ ಆಲ್ಸೋ ಕಮ್ಸ್ ಅಂಡರ್ ಲೇಖ್ಯ, ಅಂದ್ರೆ ಬರೆಯೋದು, ಜಸ್ಟ್ ಡ್ರಾಯಿಂಗ್ಸ್. ರಸ ವಿಶೇಷ ಒಂದೂ ಇಲ್ಲ, ವಿ ಆರ್ ಡ್ರಾ ಮಾಡೋದು ರಂಗೋಲಿ ಮತ್ತು ಹ್ಯಾಂಡ್ ರಿಟನ್, ಕೆಲವೊಮ್ಮೆ ಶ್ಲೋಕಗಳನ್ನ ಬರೆದಿಟ್ಟು ಅದನ್ನು ಮಾಡ್ತಾರೆ. ಸೊ ಲೇಖ್ಯ ಅದೇ ಪುಸ್ತಕಗಳು, ಪಬ್ಲಿಷ್ಡ್ ಪುಸ್ತಕಗಳು, ಸರ್ವಮೂಲ ಮುಂತಾದ ಗ್ರಂಥಗಳು. ನಾವು ಹರಿತಾಂಸಾರ ಮಾಡುವಾಗ ಹರಿತಾಂಸ ಓದ್ತಾ ಇರುವಂತ ಆ ಒಂದು ಗ್ರಂಥವನ್ನು ಇಟ್ಟು ನಾವು ನಮಸ್ಕಾರ ಮಾಡ್ತೀವಿ ಅಲ್ಲಿ. ಸೊ ಹಾಗೆ ಮಾಡುವಂತ ಲೇಖ್ಯ. ಆಮೇಲೆ ಸೈಕಟಿ ಅಂದ್ರೆ ಮರಳಿನಿಂದ ಮಾಡುವಂಥದ್ದು. ಆಮೇಲೆ ಮಣಿಮಯಿ ಅಂದ್ರೆ ಸೌದೆಯಲ್ಲಿ ಪಚ್ಚೆಕಲ್ಲ ಪ್ರೆಷಸ್ ಸ್ಟೋನ್ಸ್. ಆಮೇಲೆ ಕೊನೆಯಲ್ಲಿ ಹೇಳಾದ ಮೇಲೆ ನೆಕ್ಸ್ಟ್ ಬರೋದು ಮನೋಮಯಿ ಅಂತ. ಮನೋಮಯಿ ಅಂದ್ರೆ ಮನಸ್ಸಿನ ಪ್ರತೀಕ, ಒಳಗೆ ನಮ್ಮ ಚಿಂತನೆ ಹೋಗುತ್ತಲ್ಲ ಆ ಪ್ರತಿಮೆ ಅಲ್ಲಿ ನಾವು ನೋಡೋದು, ಅದು ಮನೋಮಯಿ ಆಗತ್ತೆ ಅಂತ. ಸೊ ಹೀಗೆ ಇದು ಆಹಿತ ಪ್ರತಿಮೆಗಳು ಎಂಟ್ ಆಗತ್ತೆ ಇಲ್ಲಿ. ಅಂದರೆ ಫಸ್ಟ್ ಅಲ್ಲಿ ಹೇಳೋದು ಯಾರು ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಬೇಕು ಅದು ಇದು ಹೇಳಿದೀವೆಲ್ಲ, ಇದು ಎಲ್ಲದಕ್ಕೇನು ಅಪ್ಲೈ ಆಗತ್ತಾ ಅಂದ್ರೆ ಯಥಾಯೋಗ್ಯ. ಯಥಾಯೋಗ್ಯ ಅಂದ್ರೆ ಏನು? ಇವಾಗ ರಂಗೋಲಿ ಹಾಕ್ತೀರಾ? ರಂಗೋಲಿ ಹಾಕಿ ಇವಾಗ ಬರುತ್ತಲ್ಲ ನಾವು ಇದು ದತ್ ಗುರುವಾರ ಏಕಾದಶಿ ಬಂದ್ರೆ, ಗುರುವಾರ ಏಕಾದಶಿ ಚಕ್ರ ಶಂಖ ಪದ್ಮ, ಆಕ್ಚುಲಿ ಚಕ್ರ ಶಂಖ ಒಂಬತ್ತೊಂಬತ್ತು ಹಾಕಿ ಪೂಜೆ ಮಾಡೋದು ಅಂತಿದೆ. ಈ ಪೂಜೆಯನ್ನು ಮಾಡ್ತಾರ, ಬಹಳ ಜನ ಬರೆದು ಮಾಡ್ತಾರ, ಇದಕ್ಕೆ ಬೇರೆ ಕ್ರಮ ಇದೆ. ಸೊ ಈ ಪೂಜೆ ಹೀಗೆಲ್ಲ ನಾವು ಮಾಡ್ತೀವಲ್ಲ, ಹೆಂಗಸರೇ ಮಾಡೋ ಪೂಜೆಗಳು ಇದು. ಲೇಖ್ಯ ರಂಗೋಲಿ ಹಾಕೋದು ಲೇಖ್ಯ, ಇದಕ್ಕೇನೋ ಅಧಿಕ ವೇದಾಧಿಕಾರಿಗಳು ಬೇಕಾಗಿದೆ ಅಂತ ಇಲ್ಲ, ಇದಕ್ಕೆ ಹೇಳಿಲ್ಲ. ಅದು ಷೋಡಶೋಪಚಾರ ಪೂಜೆ ಅದಕ್ಕೆ ಮಾಡಲ್ಲ. ನೀವು ಏನೋ ರಂಗೋಲಿ ಹಾಕಿ ಅದಕ್ಕೆ ನೀರು ಹಾಕಿ ಸ್ನಾನ ಸಮರ್ಪಯಾಮಿ, ವಸ್ತ್ರಂ ಹಾಕಿ ಸ್ನಾನ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ ಇದೆಲ್ಲ ಮಾಡೋದು, ಅಭ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಹೀಗೆಲ್ಲ ಮಾಡೋದಿಲ್ಲ. ಫಸ್ಟ್ ಹೇಳಿರುವಂಥದ್ದು ಆ ವಿಗ್ರಹದಂತೆ ಇರುವಂಥದ್ದು, ಆ ಒಂದು ಶಿಲಾರೂಪವಾಗಿ ಇರೋದಕ್ಕೆ ನಿಯಮಗಳು. ಅಲ್ಲಿ ನಾವು ಅಭಿಷೇಕ ಅರ್ಘ್ಯ ಪಾದ್ಯ ಆಚಮನ ಪಂಚಾಮೃತ ಅಭಿಷೇಕ ಎಲ್ಲ ವೇದ ಮಂತ್ರದಿಂದ ಮಾಡ್ತಾರಲ್ಲ ಅದಕ್ಕೆ ನಿಯಮಗಳು. ಯಾರು ವೇದಾಧಿಕಾರಿಗಳೇ ಅಂದ್ರೆ ಬೇಸಿಕಲಿ ದೇವಸ್ಥಾನದಲ್ಲಿ ಇರೋದಕ್ಕೆ ಆಗತ್ತೆ. ಅದಕ್ಕೆ ಒಮ್ಮೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ ಮಾಡ್ಬಿಡ್ತ, ಅದಕ್ಕೆ ಹೇಳೋದು. ಉಳಿದದಕ್ಕೆ ನಮ್ಗೆ ಲೇಪ್ಯ ಲೇಖ್ಯ ಸೈಕಟಿ ನಾವು ಮಾಡ್ತೀವಿ, ಗೌರಿ ಪೂಜೆಯನ್ನ ಮಾಡ್ತೀವಿ, ನಾವು ಹೆಂಗಸರೇ ಗೌರಿ ಪೂಜೆಯನ್ನ ಮಾಡ್ತೀವಿ. ಸೊ ಅದಕ್ಕೆ ಈ ರೆಸ್ಟ್ರಿಕ್ಷನ್. ಅಲ್ಲಿ ಮಾಡುವ ಕ್ರಮ ಅಲ್ಲಿನೂ ಆಗಿದವೇ, ಬರೀ ಒಂದು ನಾವು ರಂಗೋಲಿ ಹಾಕಿ ರಂಗೋಲಿಗೆ ಸುಮ್ಮನೆ ಅರ್ಶಿನ ಕುಂಕುಮ ಅದು ಮಾಡ್ತಾರಲ್ಲ ಗುರುವಾರ ರಂಗೋಲಿ, ಗುರುವಾರ ಏಕಾದಶಿ ಬಿದ್ದರೆ ಅದು ಮಾಡ್ತಾರೆ, ಚಕ್ರ ಪದ್ಮ ಪೂಜೆ ಅಂತ ಮಾಡ್ತಾರೆ, ಚಕ್ರ ಶಂಖ ಪದ್ಮ ಪೂಜೆ ಅಂತ ಮಾಡ್ತಾರೆ. ಮಾಡೋ ಕ್ರಮ ಅಲ್ಲಿ ಏನು ಅಂದ್ರೆ ಒಂಬತ್ತೊಂಬತ್ತು ಬರಿಬೇಕು ಅಂತ. ಸುಮ್ಮನೆ ಒಂಬತ್ತೊಂಬತ್ತು ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ವಸ್ತ್ರ ಹಾಕಿ ಪ್ರದರ್ಶನ ಹಾಕಿ ನಮಸ್ಕಾರ ಇಲ್ಲ, ಹಾಗೆಲ್ಲ ಹಿಂದೆ ನಾವು ತಿಳ್ಕೊಂಡಿದ್ದೀವಿಲ್ಲ ಪೂಜೆ ಅಂದ್ರೆ ಏನು ಅಂತ ಅದು ತಿಳ್ಕೊಬೇಡಿ. ಒಂಬತ್ತು ಪದ್ಮಗಳಿಂದ ಪುಷ್ಪ ಮಾಡೋ ಅಂದ್ರೆ ಒಂಬತ್ತು ಒಂಬೋದನ್ನ ನಮ್ಮ ಹೃದಯದಲ್ಲಿ ಇರುವಂತ ಒಂಬತ್ತು ಕಮಲಗಳು. ಅಲ್ಲಿ ಕಮಲನೂ ಒಂಬತ್ತು ಹಾಕ್ತಾರೆ, ಒಂಬತ್ತು ಕಮಲ ಹಾಕ್ತಾರೆ, ಒಂಬತ್ತು ಚಕ್ರ ಹಾಕ್ತಾರೆ, ಒಂಬತ್ತು ಶಂಖ ಹಾಕ್ತಾರೆ. ಅಲ್ಲಿ ಮಾಡುವಾಗ ಕ್ರಮ ಏನಂದ್ರೆ ಒಂಬತ್ತು ಕಮಲಗಳಲ್ಲಿ ಅಂತ, ಒಂಬತ್ತು ಕೃಷ್ಣ ಹೇಳಿದ್ದು ಅಂತ ಬರುತ್ತದೆ. ಕೃಷ್ಣ ಕೃಷ್ಣ ಹೇಳಿದ ಅಂತ, ಈ ತರ ನೀನ್ ಪೂಜೆ ಮಾಡು, ನಿನ್ಗೆ ದೋಷ ಆಗೋದಿಲ್ಲ ಅಂತ ಹೇಳಿದ್ದ. ಸೊ ರುಕ್ಮಿಣಿ ಮಾಡಿದ್ರು ಅಂತ, ರುಕ್ಮಿಣಿಗೆ ದೋಷ ಎಲ್ಲ ಒಂದೂ ಇಲ್ಲ ಮಾಡಿದ್ಲು. ಹೇಗೆ ಅಂದ್ರೆ, ನಮ್ಮ ಹೃದಯದಲ್ಲಿ ಇರುವಂತ ಒಂಬತ್ತು ಕಮಲಗಳು, ಕಮಲಗಳು ಒಂಬತ್ತು ಅಂದ್ರೆ ಇದು ಎರಡು ಮೂರು ರೀತಿಯಿಂದ ಈ ಕಮಲಗಳು ಒಂಬತ್ತು ಹೇಗ್ ಬರುತ್ತೆ ಅಂದ್ರೆ, ಒಂದ್ ಇಟ್ಕೊಳ್ಳೋದೇನು ಅಂದ್ರೆ ಸುಷುಮ್ನಾ ನಾಡಿಯಲ್ಲಿ ಸೆಂಟರ್ ಒಂದಿದೆ, ಸುತ್ತು ನಾಕಿದಲ್ಲ, ನಾಲ್ಕು ದಿಕ್ಕಿಗೆ ನಾಲ್ಕು, ಒಳಗೆ ಸೆಂಟರ್ ಐದು. ಸೊ ಇದು ಐದು ಆಗುತ್ತೆ. ಇದಕ್ಕೆ ಹೊರಗಡೆ ಇರುವಂತ ಇಡ ಪಿಂಗಳ ಧಾರಣಿ ವೈದ್ಯುತ, ಹೀಗಿಟ್ಟುಕೊಂಡು ನೀವು ಧಾರಣಿ ವಜ್ರಿಕ ಇದನ್ನ ಇಟ್ಟುಕೊಂಡು ಒಬ್ಬತ್ತು ಮಾಡೋದು, ಅಥವಾ ಕಮಲ ಅಂತ ಬಂದಾಗ ನೀವು ಒಳಗೆ ಹೃದಯಾಕಾಶಕ್ಕೆ ಬಂದಾಗ ಅಷ್ಟದಳ ಕಮಲ ಸೆಂಟರ್ಲಿ ಅನುಗ್ರಹ ಎಂಬ ರೂಪ ಇದೆ. ಒಂದೊಂದು ಆ ಕಮಲಕ್ಕೆ ವಿಶೇಷ ಏನು ಅಂದ್ರೆ, ಕಮಲದಿಂದ ನೀವು ಪೂಜೆ ಮಾಡುವಾಗ ಕಮಲದ ಆ ಒಂದು ಪೆಟಲ್ಸ್ ಅನ್ನ ಕಿತ್ತಬಹುದು. ಒಂದೊಂದು ಪೆಟಲ್ಸ್ ಇಟ್ಸ್ ಕಂಪ್ಲೀಟ್ ಬೈ ಇಟ್ ಸೆಲ್ಫ್ ಅಂತ. ಆ ಒಂದು ತಾವರೆಯಿಂದ ಪೂಜೆ ಮಾಡುವ ತಾವರೆ ಒಂದೊಂದು ಪೆಟಲ್ಸ್ ಅನ್ನ ತೆಗೆದನು ಪೂಜೆ ಮಾಡಬಹುದು ಅಂತ, ಅಷ್ಟು ವಿಶೇಷ ಅಂತ. ಒಂದೊಂದು ಸ್ಟ್ಯಾಂಡ್ ಅಲೋನ್ ಅಂತ ಹೇಳ್ತಾರೆ. ಸೊ ಹಾಗೆ ಎಂಟು ಪೆಟಲ್ಸ್ ಅಷ್ಟದಳ ನಮ್ ರಂಗೋಲಿ ಹಾಕೋದೆ ಬೇಸಿಕಲಿ. ಅಷ್ಟದಳ ಹಾಕ್ತೀವಲ್ಲ ಅಷ್ಟು ದಿಕ್ಕಿಗೆ ಆಗತ್ತೆ. ಅಷ್ಟ ಆ ಒಂದು ಕೊನೆಯಲ್ಲಿ ದೇವರನ್ನ ಇಡ್ಲಕ್ಕೆ ಮುಂಚೆ ನವಶಕ್ತಿ ಆವಾಹನ ಅಂತ ಮಾಡ್ತಾರೆ. ಆ ನವಶಕ್ತಿ ಎಂಟು ಪೆಟಲ್ಸ್ ಸೆಂಟರ್ಲಿ ಇರುವಂತ ಸೆಂಟರ್ ಅನುಗ್ರಹ ಎಂಬ ರೂಪ. ಸೊ ಇದು ಒಂಬತ್ತು ಆಗತ್ತೆ. ಈ ತರ ಹೃದಯದಲ್ಲಿ ಚಿಂತನೆ ಮಾಡಬೇಕು. ಹೃದಯದಲ್ಲಿ ಆ ಕಮಲ, ಇದರ್ ಯು ಡೂ ದಟ್ ಸುಷುಮ್ನ ಸುತ್ತಿ ಇರುವಂತ ಒಂಬತ್ತು ಕಮಲ, ನಾಲ್ಕು ಕಮಲ ಸುಷುಮ್ನದ ಪ್ರಭೇದಗಳು ಭ್ರಮರ, ಹೀಗೆ ಈ ಇದನ್ನ ಭ್ರಮನಾಡಿ ಸುತ್ತಿ ಇರುವಂತದ್ದು ನಾಲ್ಕು. ಸೊ ಫೈವ್ ಹೊರಗೆ ಇರುವಂತ ನಾಲ್ಕು ಒಂಬತ್ತು ಕಮಲಗಳಲ್ಲಿ ದೇವರನ್ನ ಚಿಂತನೆ ಅಂತ ಮಾಡ್ಬೋದು. ಅಥವಾ ಇನ್ನೂ ಶ್ರೇಷ್ಠ, ಒಳಗೆ ಅಗ್ರೇಷನ್ ಹತ್ರ ಹೋದ್ರೆ ನಮ್ಗೆ ಅಲ್ಲಿ ನಾವು ನಮಶಕ್ತಿ ಆವಾಹನ ಅಂತ ಮಾಡ್ತೀವಿ. ಅಂದ್ರೆ ಅದಕ್ಕೆ ಅಷ್ಟದಳ ಹಾಕೋದು, ಒಂದೊಂದಲ್ಲಿ ಒಂದೊಂದು ರೂಪದಿಂದ ಲಕ್ಷ್ಮೀ ದೇವಿಯ ವಾಯುದೇವದ ರೂಪಗಳು. ಲಕ್ಷ್ಮೀ ಇದು ನಾವು ಒಂದು ಕಡೆ ನೋಡಿದ್ದೀವಿ, ಲಕ್ಷ್ಮಿಯ ರೂಪಗಳು, ವಾಯುದೇವರ ರೂಪ, ಬ್ರಹ್ಮನ ರೂಪಗಳು, ಗರುಡನ ರೂಪಗಳು, ಶೇಷನ ರೂಪಗಳು. ಸೊ ಹೀಗೆ ಒಂಬತ್ತು ಶಕ್ತಿಗಳು, ಒಂದೊಂದು ಪೆಟಲ್ಸ್ ಅನ್ನು ಇವರು ಒಬ್ಬೊಬ್ರು ಇದ್ದಾರೆ, ಇದ್ದು ಪೂಜೆಯನ್ನ ದೇವರು ಕೈಗೊಳ್ತಾನಂತ. ಸೊ ಈ ಒಂಬತ್ತು ದಳಗಳಲ್ಲಿ ಇಲ್ಲಿ ನಿಂತಿರುವಂತ ಭಗವಂತ, ಅವನು ಹೇಗೆ ನಿಂತಿದ್ದಾನೆ ಅಂದ್ರೆ, ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಶಂಖ ಇಟ್ಟುಕೊಂಡು ಎರಡು ಭುಜದಿಂದ ಇರುವಂತ ರೂಪವನ್ನು ಚಿಂತನೆ ಮಾಡ್ತೀವಿ ಇಲ್ಲಿ ಈ ಪೂಜೆಯಲ್ಲಿ. ಅದಕ್ಕೆ ಸಿಂಬಾಲಿಕ್ ಆಗ ನಾಲ್ಕು ದಳ ನಾಲ್ಕು ಕೈಯು ಇಟ್ಕೋಬಹುದು. ಸಿಂಬಾಲಿಕ್ ಆಗಿ ಈ ಪರ್ಟಿಕ್ಯುಲರ್ ಏಕಾದಶಿಯಲ್ಲಿ ಮಾಡಬೇಕು. ಏಕಾದಶಿ ಅಂದ್ರೆ ಏನು? ಸೊ ಮನಸ್ಸಲ್ಲಿ ವಸ್ತು ನಿರ್ಮಾಣ ಮಾಡಬೇಕು. ಈ ಮನಸ್ಸಲ್ಲಿ ಧ್ಯಾನ ಮಾಡಿ ಅವನು ಚಕ್ರ ಶಂಖದಿಂದ ಯುಕ್ತನಾಗಿದ್ದಾನೆ. ಹೆಂಗ ಚಕ್ರ ಗದಾ ಪದ್ಮ ಇಟ್ಕೊಳ್ಳಿ, ಬಟ್ ಚಕ್ರ ಶಂಖದಿಂದ ಯುಕ್ತನಾಗಿರುವಂತ ಈ ಭಗವಂತನನ್ನ ಹೇಗೆ ಗುರುವಾರ ಮಾಡೋದಿದು. ಸೊ ಗುರುಗಳು, ಗುರುವಾರಕ್ಕೆ ಬೃಹಸ್ಪತಿ ಆಚಾರ್ಯ ದೇವ ಗುರುಗಳು. ಸೊ ಈ ಗುರು ಪ್ರತೀಕ ಮುಖ್ಯ ಪ್ರಾಣರೆ ಬರ್ತಾರ. ಗುರು ಪ್ರತೀಕದಲ್ಲಿ ಲಕ್ಷ್ಮಿ ಕಮಲ ಆಗತ್ತೆ, ಅಲ್ಲಿ ಇರುವಂತ ಚಕ್ರ ಶಂಖದಿಂದ ಇವನು ಕೂಡಿರುವನು. ಸೊ ಏಕಾದಶಿ ವಿಶೇಷ ದೇವರ ಸಮೀಪದಲ್ಲಿ ಇರೋದು. ಇದನ್ನ ಚಿಂತನೆ ಮಾಡಿ ಇದು ಎಲ್ಲವೂ ಸೇರಿ ಬರುವಂತ ಯೋಗ. ಗುರುವಾರ ಏಕಾದಶಿ ಅವತ್ತು ಏನ್ ಮಾಡ್ತಾರಂದ್ರೆ ಈ ರಂಗವಲ್ಲಿಯನ್ನ ಹಾಕ್ತಾರೆ. ಒಂಬತ್ತು ಚಕ್ರ ಒಂಬತ್ತು ಶಂಖ ಒಂಬತ್ತು ಪದ್ಮವೂ ಹಾಕ್ತಾರೆ. ಇದು ಒಳಗೆ ಚಿಂತನೆ ಕ್ರಮ ಹಾಕಿ ಅದನ್ನ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ವಸ್ತ್ರಗಳು ಇದನ್ನ ಹಾಕಿ ಪೂಜೆ ಮಾಡೋದು. ಸೊ ಫಸ್ಟ್ ಮನಸ್ಸಲ್ಲಿ ನಿರ್ಮಾಣ ಮಾಡಿ ಮಾಡೋದು. ಇದಕ್ಕೆ ಲೇಖ್ಯ ಅಂತ ಹೇಳ್ತಾರೆ. ಇದು ಒಂದು ಪೂಜೆ. ಇದಕ್ಕೆ ವೇದಾಧಿಕಾರಿ ಬೇಕು, ಅದು ಬೇಕು, ಇದು ಬೇಕು ಅಂತಿಲ್ಲ. ನಾವುಗಳು ಮಾಡೋ ರಂಗೋಲಿ ಹಾಕಿ, ಚಕ್ರಾಜ ಮಂಡಲ ಆಗಲಿ, ಈ ರಂಗೋಲಿ ಹಾಕಿ ಅದಕ್ಕೆ ಯಥಾ ಯೋಗ್ಯವಾದ ಪೂಜೆ. ನಾವು ಈ ತರ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಪೂಜೆ ಮಾಡ್ತಾರೆ. ಅದಕ್ಕೆ ತುಳಸಿ ಪೂಜೆ ಮಾಡುವಾಗ ಅದಕ್ಕೆ ಏನ್ ಹೇಳ್ತೀವಿ, ತುಳಸಿಗೆ ನೀರು ಇರೋವಾಗನು ಅದು ಏನ್ ಮಾಡ್ತೀವಿ ಅಂದ್ರೆ ಒಂದು ಚಕ್ರಾಂಕಿ ಇಟ್ಕೊಳ್ತೀವಿ. ಚಕ್ರಾಂಕಿ ಸಹಜ ಪ್ರತಿಮ, ಸಹಜವಾಗಿರೋದು. ಸಹಜ ಪ್ರತಿಮೆಗೆ ಅದಕ್ಕೆ ನೀರು ನಮ್ಗೇನು ಅಧಿಕಾರ ಉಂಟು. ನಾವು ನಮ್ಗೆ ಮನಸ್ಸಿಗೆ ಹರಿತಾನುಸಾರದಿಂದ ಮತ್ತು ನಮ್ಗೆ ಗೊತ್ತಿರುವ ಸ್ತೋತ್ರದಿಂದಲೂ ಮಾಡಿ ಬರೀ ಅರ್ಧ್ಯಂ ಪಾದ್ಯಂ ಆಚಮನ ಹೀಗೆ ಹೇಳಿನು ನಾವು ಅದಕ್ಕೆ ಪೂಜೆ ಮಾಡಬಹುದು. ಯಥಾಯೋಗ್ಯವಾಗುತ್ತೆ. ಇಲ್ಲಿ ಹೇಳಿರುವಂತ ವೇದಾಧಿಕಾರಿಗಳೇ ಮಾಡಬೇಕು ಅಂತ ಹೇಳಿ ಹೇಳೋರು ಅದು ಈ ಒಂದು ಶಿಲಾ ವಿಗ್ರಹಗಳಿಗೆ ಆ ಲೋಹ ಪ್ರತಿಷ್ಠೆ ಆ ಪ್ರಾಣ ಪ್ರತಿಷ್ಠೆ ಮಾಡಿ ಪರ್ಮನೆಂಟ್ ಆಗಿತ್ತು. ಇದು ನಾವು ಮಾಡೋ ಪೂಜೆ ಹೇಗೆ ಮಾಡ್ತೀವಿ ಅಂದ್ರೆ ಪೂಜೆ ಕಾಲದಲ್ಲಿ ಇದನ್ನ ಧ್ಯಾನ ಮಾಡಿ ಇಲ್ಲಿ ಬಂದು ಕೂತುಕೋ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಪೂಜೆ ಆದ ಮೇಲೆ ತಿರ್ಗಾ ಉದ್ವಾಸನ ಅಲ್ಲಿಂದ ಬಂದು ನಮ್ಮದಲ್ಲಿ ಕೂತ್ಕೋ ತಿರ್ಗಾ ಅದನ್ನ ತಕೊಂಡ್ ಬಿಡ್ತೀವಿ. ಇದು ಕಂಪ್ಲೀಟ್ ಆಗಿ ಆಹಿತ ಕಂಪ್ಲೀಟ್ ಆಗಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರೋಕ್ತ ಅದಕ್ಕೆ ಈ ನಿಯಮಕ್ಕೆ ಇದು ಬರೋದಿಲ್ಲ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಮನೋಮಯ ಅಂತೂ ನಮ್ಗೆ ಯಾವ ಪ್ರಶ್ನೆನೂ ಇಲ್ಲ. ಮನೋಮಯ ಮನಸ್ಸಲ್ಲೇ ಚಿಂತನೆ ಮಾಡುತ್ತಾ ಇರೋದು, ಎಲ್ಲಿ ಹೋದನೋ ಅದಕ್ಕೆ ಏನು ಬೇಕಾಗಲ್ಲ. ಸೊ ಹೀಗೆ ಇದು ಸಹಜ ಚಲ, ಇದು ಹೀಗೆ ಹೇಳ್ತಾ ಇದ್ದಾರೆ. ಸೊ ಜಲನೋ ಪ್ರತಿಮೆ ಸಹಜಾಚಲಗಳಿಂದ ಈ ಇರ್ಬೇಕು ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕಾರಿ ಬಗಿಸುತ್ತಿರು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಇಲ್ಲಿ ಇನ್ನು ಕೆಲವು ವಿಷಯಗಳು ಇದೆ. ಇದು ಎಲ್ಲಿ ಬಂದಿದೆ ಅಂದ್ರೆ ಬನ್ನಂಜಿ ಆಚಾರ್ಯ ಬಂದು ಚಕ್ರಾಬ್ಜ ಮಂಡಲವನ್ನ ತಕೊಂಡು ಚಕ್ರಾಬ್ಜ ಮಂಡಲ ಮುಂತಾದವನ್ನ ತಕೊಂಡು ಆ ಪ್ರತಿಮೆಗಳಲ್ಲಿ ಪೂಜೆ ಹೇಗೆ ಮಾಡಬೇಕು ಎಂಬುದು ಹೇಳಿದ್ದಾರೆ. ಅಲ್ಲಿ ಅವರು ಹೇಳಿರೋದು ಏನಂದ್ರೆ ಬೇಸಿಕಲಿ ಇದೇ ವಿಷಯವೇ ಇನ್ನೊಂದು ಮುಖದಿಂದ ಕೊಟ್ಟಿದ್ದಾರೆ. ದೇವರನ್ನ ಪೂಜೆ ಮಾಡೋದಕ್ಕೆ ಅವರು ಹೀಗೆ ಹೇಳ್ತಾರೆ. ಇದು ಬಾಹ್ಯ ಪೂಜೆ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಬಾಹ್ಯ ಪೂಜೆ ಮಾಡೋವಾಗ ಬಾಹ್ಯ ಪೂಜೆ ಹೇಗೆ ಮಾಡೋದಂದ್ರೆ ಕ್ಷಿತಿಲಿಂಗ ದ್ರವ್ಯಲಿಂಗ ಅಂತ ಹೇಳ್ತಾ ಇದು ನಾನು ನೋಡಿದ್ದೆ. ಕ್ಷಿತಿಲಿಂಗ ಅಂದ್ರೆ ಆ ಭೂಮಿಯಲ್ಲಿ ನಾವು ನೆಲದಲ್ಲಿ ನಮ್ಗೆ ರಂಗೋಲಿ ಹಾಕೋದು, ರಂಗೋಲಿ ಮುಂತಾದ ಹಾಕಿ ನಾವು ಪೂಜೆ ಮಾಡೋದು. ಆಮೇಲೆ ದ್ರವ್ಯಲಿಂಗ ಅಂದ್ರೆ ಇಲ್ಲಿ ಹೇಳಿರುವಂತ ಇದೇ ಮೆಥಡ್. ದ್ರವ್ಯಲಿಂಗ ಅಂದ್ರೆ ಆ ಒಂದು ಎಂಟು ಇವಾಗ ಹೇಳಿದ ದ್ರವ್ಯಲಿಂಗ ಅಂದ್ರೆ ಆ ಇದೊಂದು ಎಂಟು ಕೊಟ್ಟಿದ್ದೀವಲ್ಲ, ಈ ಎಂಟಿನಿಂದ ಮಾಡೋದು. ಎಂಟಿನಿಂದ ಅಂದ್ರೆ ಬೇಸಿಕಲಿ ಈ ಇಲ್ಲಿ ಹೇಳೋದು ಮೆಟಲ್ಸ್ಲಿ ನಾವು ನೋಡಿದ್ರ ಆ ಒಂದು ಏನ್ ಹೇಳ್ತೀವಿ ಅದಕ್ಕೆ ಪ್ಲೇಟ್ಸ್, ಮೆಟಲ್ ಪ್ಲೇಟ್ಸ್ ನಿಂದ ಇರಬಹುದು. ನಾವು ಇಟ್ಕೊಂಡಿರ್ತೀವಿ ಸಮಟೈಮ್ಸ್ ಚಕ್ರಾಬ್ಜ ಮಂಡಲ ಅದು ಪ್ಲೇಟ್ ಫಾರ್ಮ್ಲಿನೂ ಇಟ್ಕೊಂಡಿರ್ತೀವಿ. ರಂಗೋಲಿ ಹಾಕೋದು ಒಂದು ಫಾರ್ಮ್ ಆದ್ರೆ ಒಂದು ಪ್ಲೇಟ್, ಒಂದು ಕಾಪರ್ ಪ್ಲೇಟ್, ಸಿಲ್ವರ್ ಪ್ಲೇಟ್ ಹೀಗೇನ ಇಟ್ಕೊಂಡಿರ್ತೀವಿ. ಹೀಗೇನ ಚಕ್ರ ಹಾಕಿ ಚಕ್ರದ ಪ್ಲೇಟ್ ಹೀಗೆ ನಾವು ವೇರಿಯಸ್ ವೇಸ್ನ ಇಟ್ಕೊಂಡಿರ್ತೀವಿ. ಇದು ದ್ರವ್ಯಲಿಂಗ ಅಂದ್ರೆ ಮೆಟಲ್ಸ್ ಮುಂತಾದಿಂದ ಮಾಡುವಂಥದ್ದು. ಕ್ಷಿತಿಲಿಂಗ ಅಂದ್ರೆ ಬರೀ ನೆಲದಲ್ಲಿ ಮಾಡುವಂಥದ್ದು. ಇಲ್ಲಿ ಯಾಗ ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿ ಆ ಹೃದಯ ಅಂತ ಹೇಳ್ತಾರೆ. ಸೊ ಈ ಒಂದು ಇವಾಗ ನೀವು ಏನಾರು ರಂಗೋಲಿ ಏನಾರು ಮಾಡಿದ ಪೂಜೆ ಮಾಡುವ ಜಾಗ ಯಾವ್ದಂದ್ರೆ ಆ ಸೆಂಟರ್ಲಿ ದೇವ ಎಲ್ಲಿ ಹೃದಯ ಅಂದ್ರೆ ಮಧ್ಯದಲ್ಲಿ ಅದಕ್ಕೆ ಪೂಜೆ ಮಾಡಬೇಕು ಅಂತ. ಮಧ್ಯದಲ್ಲಿ ದೇವರನ್ನ ಕೂರಿಸಿ ದೇವರಿಗೆ ಏನಾರು ಪ್ರತೀಕನೋ ಅಥವಾ ನಾವು ಪ್ರತೀಕವೂ ಬೇಕಾಗಲ್ಲ, ಅದು ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರತೀಕ. ಮಧ್ಯದಲ್ಲಿ ಅರಿಶಿನ ಕುಂಕುಮ ಹಾಕಿ ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಸೊ ಅದು ಹೇಳುವಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ ಇವಾಗ ಛಲ ಅಚಲ ಅಂತ ತಂದಿದ್ದೀವಿ. ಛಲ ಅಚಲ ಅಂತಂದಾಗ ಈ ದ್ರವ್ಯಗಳಿಲ್ಲಿನೂ ನಮಗೆ ಅಚಲ ಛಲ ಬರಬಹುದು. ಹೇಗೆ? ಅದು ಏನು ಚಲಿಸೋದಿಲ್ಲ, ಅದು ಎಲ್ಲವೂ ಜಡ ಇದ್ರು. ನಾವು ಊರಿಂದ ಊರು ಹೋಗೋವಾಗ ಈ ಗೌರಿ ಪೆಟ್ಟಿಗೆ ತಗೊಂಡು ಹೋಗ್ತೀವಿ, ಬಿಟ್ಟು ಹೋಗೋದಿಲ್ಲ. ಸೊ ಅದನ್ನ ಎಲ್ಲಿ ಬೇಕಾದ್ರೂ ನಾವು ತಗೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಇರುವಂತ ಚಿಕ್ಕ ಚಿಕ್ಕ ವಿಗ್ರಹಗಳು, ಆ ಒಂದು ಪ್ಲೇಟ್ಗಳು, ಅದು ಏನ್ ಇಟ್ಕೊಂಡಿರ್ತೀವಿ. ಗೌರಿ ಪೆಟ್ಟಿಗೆಯಲ್ಲಿ ಇರುವಂತ ಗಂಗಾ ಇದೆಲ್ಲ ಇಟ್ಕೊಂಡಿರ್ತೀವಲ್ಲ. ಸೊ ಇದು ಚಲಿಸುವಂತೆ ಆಗತ್ತೆ. ಚಲಿಸುವಂದ್ರೆ ನಾವೇ ಅದನ್ನ ಎತ್ಕೊಂಡು ಹೋಗ್ಬೇಕು. ಇಟ್ ಇಸ್ ನಾಟ್ ಪರ್ಮನೆಂಟ್ಲಿ ಫಿಕ್ಸೇಟೆಡ್. ಅದಕ್ಕೇನು ಕೆಲವೊಮ್ಮೆ ಶಾಸ್ತ್ರದಲ್ಲಿ ಛಲ ಅಚಲ ಅಂಬೋದನ್ನ ಬಳಸ್ತಾರ. ಸೊ ಛಲ ಅಂಬೋದು ಕಾಂಟೆಕ್ಚುಲಿ ತಗೋಬೇಕು. ಛಲ ಅಂದ್ರೆ ಜೀವ ಅಂತ ಜನರಲ್ ಅರ್ಥ ಇದ್ರೂ ಈ ತರ ನಾವು ದೇವರ ಬಟ್ಟೆ ತಗೊಂಡು ಹೋಗ್ತೀವಿ, ಗೌರಿ ಬಟ್ಟೆಗೆ ತಗೊಂಡು ಹೋಗ್ತೀವಿ. ಸೊ ಇದು ಚಲಿಸುವಂತದ್ದು ಆಗತ್ತೆ. ಇಟ್ಸ್ ನಾಟ್ ಫಿಕ್ಸ್ಡ್. ಆ ದೇವಸ್ಥಾನದಲ್ಲಿ ಆ ವಿಗ್ರಹಗಳು ಉತ್ಸವ ಮೂರ್ತಿ ಬಿಟ್ಬಿಟ್ರೆ ಅಲ್ಲಿ ಇರೋದು ಇಟ್ ಇಸ್ ಫಿಕ್ಸ್ಡ್. ಸೊ ಆ ಒಂದು ವಿವಕ್ಷೆಯಿಂದ ಇಟ್ ಇಸ್ ಅಗೇನ್ ಡಿವೈಡೆಡ್ ಇಂಟು ಛಲ ಅಚಲ ಅಂತ ತಗೊಳ್ತಾರೆ. ಈ ದ್ರವ್ಯದಲ್ಲಿನೂ ತಗೊಳ್ತಾರೆ. ಸೊ ಅದು ಸೆಂಟರ್ಲಿ ಅದನ್ನ ಪೂಜೆ ಮಾಡಬೇಕು ಅಂತ. ಇದು ಒಂದು ಬಾಹ್ಯ ಲಿಂಗದಲ್ಲಿ ಇದು ಸಿಂಪಲ್ ಆಗಿ ದ್ರವ್ಯ ಛಲೆ ಅಚಲೆ ಅಂತ ಹೇಳ್ತಾರೆ. ಇನ್ನೊಂದು ವೆರೈಟಿ ಏನು ಅಂದ್ರೆ ಮನೋಮಯ ಅಂತ ಹೇಳಿದ್ವಿ. ಎಂಟು ಪ್ರತೀಕದಲ್ಲಿ ಏಳು ಆಯ್ತು, ಎಂಟನೇದು ಮನಸ್ಸು ಅಂತ ಆಯ್ತು. ಈ ಮನಸ್ಸಲ್ಲಿ ಅವರು ಈ ಮನಸ್ಸಲ್ಲಿನೂ ಏನ್ ಹೇಳ್ತಾರ ಈ ಆತ್ಮಲಿಂಗ ಪೂಜೆ ಅಂತ. ಅದಕ್ಕೆ ಮನಸ್ಸಲ್ಲಿ ಮಾಡೋದಕ್ಕೆ ಆತ್ಮಲಿಂಗ ಧ್ಯಾನ ಅಂದ್ರೂ ಇದೆ, ತಪಸ್ಸಂದ್ರೂ ಇದೆ, ಒಳಗೆ ಮಾಡೋದು, ಹೊರಗಡೆ ಇಲ್ಲ, ಒಳಗೆ 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 ನೋಡ್ತಾ ಹೋಗುವುದು, ಇದನ್ನ ಹೇಳ್ತಾರೆ. ಸೊ ಇಲ್ಲಿ ಇಲ್ಲಿನೂ ಈ ಡಿವಿಷನ್ ತರ್ತಾರೆ. ಹಾಗೆ ಅಚಲ ಚಲ ಕೇವಲ ಸ್ಥಲ ಅಂದ್ರೆ ಏನು, ಮನಸ್ಸಲ್ಲಿ ಹೇಗೆ ಮಾಡೋದು ಅಂತ. ಮನಸ್ಸಲ್ಲಿ ಮಾಡುವಾಗ ಹೇಳ್ತಾರ ಅಚಲ ಅಂದ್ರೆ ಏನು, ಅಚಲ ನಮ್ಗೆ ಬರೋದಿಲ್ಲ ಜನರಲ್ ಆಗಿ. ಅಚಲ ಅಂತ ಬಂದ್ರೆ ಧ್ಯಾನ ಅಂದ್ರೆ ಏನು, ಚಲಿಸೋದೇ ಇಲ್ಲ ಅಂದ್ರೆ ಕಣ್ಣು ನಾವು ಮುಚ್ಚಿಕೊಂಡಾಗ ಆರ್ ಮನಸ್ಸು ತೆಗೆದಾಗ, ನಾವು ಮನಸ್ಸು ತೆಗೆದಾಗ ಕೃಷ್ಣನನ್ನ ಉಡುಪಿ ಕೃಷ್ಣನನ್ನ ನೋಡಿದ್ದೀವಿ, ನೋಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ನಾವು. ಆ ಫೋಕಸ್ ಒಂದು ಕಣ್ಣು ಮುಚ್ಚಿಕೊಂಡು ಕೆಲವರು ಕಣ್ಣು ತೆಗೆದು ಇದ್ದಾಗ ಬರುತ್ತೇನೋ ಜನರಲ್ ಆಗಿ, ಕಣ್ಣು ನಾವು ಮುಚ್ಚಿಕೊಂಡಾಗ ಅಲ್ಲಿ ಟಾರ್ಚ್ ಹಾಕಿದಂತೆ ನಮಗೆ ತಕ್ಕಂತ ಆ ವಿಗ್ರಹ ಪೂರ್ತಿ ನಿಲ್ಲಬೇಕು, ಅದನ್ನ ಧ್ಯಾನ ಅಂತ ಹೇಳ್ತಾರೆ. ನೋಡ್ತಾ ಅದಕ್ಕೆ ಕುಲದೇವಸ್ಥಾನ ಕುಲದೇವರು ಅಂತ ಹೇಳಿ ಅದೇ ಅದಕ್ಕೆ ಹೋಗೋದು, ಕುಲದೇವರು ಮಧ್ಯೆ ಹೋಗಿ ಎಲ್ಲ ಮಾಡೋದು ಯಾಕೆ ಅಂದ್ರೆ ಅಟ್ಲೀಸ್ಟ್ ಒಂದು ಪ್ರತೀಕ ಸ್ಟಡಿ ಮಾಡ್ಕೊಳ್ಳಿ, ನಿಮ್ಮ ವಂಶದಲ್ಲಿ ಬಂದ ಒಂದು ಪ್ರತೀಕನ್ನ ಸ್ಟಡಿ ಮಾಡ್ಕೊಳ್ಬೇಕು. ಸ್ಟಡಿ ಮಾಡಿಕೊಂಡಾಗ ನಾವು ಕಣ್ಣು ಮುಚ್ಚಿದಾಗ ಅದು ಬರಬೇಕು ನಮಗೆ, ಅದು ಧ್ಯಾನ ಅಂತ. ಇದು ಕಷ್ಟ, ಇದು ಬಂದು ಇದಕ್ಕೆ ಏನ್ ಹೇಳ್ತಾರೆ ಅಚಲ ಅಂತ ಹೇಳ್ತಾರೆ. ಅಚಲ ಅಂದ್ರೆ ಕಣ್ಣು ಮುಚ್ಕೊಂಡ ಹಾಗೇ ನಿಂತಿರುತ್ತೆ, ಅದು ನಿಂತಿರಬೇಕು ಅಂದ್ರೆ ಮನಸ್ಸಿಗೆ ಆಚೆ ಹೋಗಿ ಚಿತ್ತದಲ್ಲಿ ನಿಂತಿರಬೇಕು, ಚಿತ್ತದಲ್ಲಿ ಅದು ಚಿತ್ತದಲ್ಲಿ ಈ ಚಿತ್ರ ಇರಬೇಕು ಅಂತ ಬನ್ನಂಗೆ ಆಚಾರ್ಯ ಹೇಳ್ತಾರೆ. ಸ್ಥಿರವಾಗಿ ನಿಲ್ಲಬೇಕು, ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಅದು ನಮ್ಗೆ ಜಾಸ್ತಿ ನಮ್ಗೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ, ಅದಕ್ಕೆ ತುಂಬಾ ವರ್ಷ ಪ್ರಾಕ್ಟೀಸ್ ಬೇಕು, ಆರ್ ಪ್ರೀವಿಯಸ್ ಜನ್ಮದಲ್ಲಿ ಮಾಡ್ತಾ ಬಂದಿದ್ರೆ ಇವಾಗದ ಲರ್ನಿಂಗ್ ಕರ್ವ್ ಇಸ್ ಮಚ್ ಬೆಟರ್ ಆಗಿರತ್ತೆ. ಸೊ ಇನ್ನೊಂದು ಛಲ, ಛಲ ಅಂದ್ರೆ ನಮ್ಗೆ ಬರುವಂತದ್ದು, ನಮ್ಗೆ ಏನ್ ಬರುತ್ತೆ, ಧ್ಯಾನ ಸಾಧ್ಯ ಇಲ್ಲ ಅಚಲವಾಗಿ ಕಣ್ಣು ಮುಚ್ಚಿದಾಗ ಹಾಗೇ ಒಂದು ಕೃಷ್ಣನೋ ವಿಠಲನೋ ಪಾಂಡುರಂಗನೋ ಮತ್ತು ನರಸಿಂಹನೋ ಬರೋದಿಲ್ಲ ನಮ್ಗೆ. ಸೊ ಕಣ್ಣು ಮುಚ್ಚಿದಾಗ ಏನ್ ಮಾಡ್ತೀವಿ, ಪಾರ್ಟ್ ಬೈ ಪಾರ್ಟ್ ದೇವರ ಪಾದವನ್ನೇ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಕಣ್ಣು ಮುಚ್ಚಿದಾಗ ದೇವರ ಪಾದ, ದೇವರ ಹೆಬ್ಬೆರಳು ಅದೇ ಕಾಣಿಸುತ್ತೆ ನಮ್ಗೆ, ಅಷ್ಟೇ ಕಾಣಿಸುತ್ತೆ. ಅದನ್ನ ನೆಲೆಸಿಕೊಳ್ಳೋದು ಒಂದು ಪಾರ್ಟ್ ಆಫ್ ಇಟ್. ಆಮೇಲೆ ಪಾದ ನೋಡ್ತಾ ಇರ್ತೀವಿ, ದೆನ್ ಸಡನ್ಲಿ ಏನೋ ಮನೆ ಚಿಂತನೆ ಬಂದ್ಬಿಡತ್ತೆ, ಇದು ನಮ್ಗೆ ಅನುಭವ, ಇದೇ ಅನುಭವ ನಮ್ಗೆ ಎಲ್ಲ ಹೋಗ್ಬಿಡತ್ತೆ. ದೆನ್ ತಿರುಗಾನು ಬ್ರಿಂಗ್ ಇಟ್ ಬ್ಯಾಕ್, ತಿರುಗಾನು ಪಾದದಲ್ಲಿ ಫೋಕಸ್. ಸೊ ಇದು ಬಿಟ್ಟು ಬಿಡು, ಇದು ಏನಾಗುತ್ತೆ, ಚಲಿಸುತ್ತಾ ಇರುತ್ತೆ. ಇದಕ್ಕೆ ಬಂದು ಧಾರಣೆ ಅಂತಾರೆ. ಜಸ್ಟ್ ಬಿಂಗ ಪಾದ, ಬಿಂಗ ಪಾದ ಇರಬಹುದು, ಕೆಲವರಿಗೆ ಕಣ್ಣು ಇರಬಹುದು, ಕೆಲವರು ದೇವರ ಕೈ ಇರಬಹುದು, ಕೆಲವರಿಗೆ ದೇವರ ಕಿರೀಟ ಇರಬಹುದು, ಏನೋ ಒಂದು. ಜನರಲಿ ಪಾದ ಸೇವೆ ಅಂತ ಸ್ವ ಪಾದವನ್ನೇ ನೋಡ್ತೀವಿ ನಾವು. ಸೊ ಪಾದ ಚಿಂತನೆ ಬರುತ್ತೆ ಹೋಗತ್ತೆ, ತಿರುಗಾ ಅಯ್ಯೋ ಇವಾಗ ನಾವು ದೇವರ ನೆನಪಲ್ಲಿ ಇದ್ದೀವಿ, ಇತರ ವಿಷಯ ಬರುವ, ದೇವರೇ ಕ್ಷಮ ಮಾಡು, ತಿರುಗಾ ಪಾದ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇರುತ್ತೆ. ಇದಕ್ಕೆ ಛಲ ಛಲ ಅಂತಾರ. ಆತ್ಮಲಿಂಗದಲ್ಲಿ ಛಲ ಪ್ರತಿಮೆ ಅಚಲ ಪ್ರತಿಮೆ ಆಗುತ್ತೆ, ಎರಡು ಆಗೋದಿಲ್ಲ ರೀ. ಕಣ್ಣು ಮುಚ್ಚಿಕೊಂಡ ಒಂದೇ ಕತ್ತಲೆಯಾಗಿರುತ್ತೆ, ಏನೂ ಬರಲ್ಲ ಅಂತಾರೆ. ಆವಾಗ ಏನ್ ಮಾಡ್ಬೇಕು ಅಂದ್ರೆ ಕೇವಲ ಸ್ಥಳ ಅಂತ ಅಂದ್ರೆ ಇಲ್ಲಿ ಏನ್ ಮಾಡೋದು ಅಂದ್ರೆ ಬರೀ ಕಣ್ಣು ಮುಚ್ಕೊಂಡ ಏನು ಕಾಣಿಸ್ತಾ ಇಲ್ಲ. ಅವಾಗ ಏನ್ ಮಾಡಬೇಕು, ಮನಸ್ಸು ಅಂಬೋ ಕೈ, ಮನಸ್ಸು ಅಂಬೋ ಕೈಯಿಂದ ಅಲ್ಲಿ ರಂಗೋಲಿ ಹಾಕ್ರಿ ನೀವು ಶುರು ಮಾಡಿ. ಹೊರಗಡೆ ಹೇಗೆ ರಂಗೋಲಿ ಹಾಕ್ತಿರೋ ಹಾಗೆ ಅಲ್ಲಿ ಒಂದು ದಾಟಿಡಿ, ಎಂಟು ದಳದ ಕಮಲ ಹಾಕೊಳ್ಳಿ. ಮನಸ್ಸಿನಿಂದ ಕೈ ಬೇಕಾಗಿಲ್ಲ, ಮನಸ್ಸು ಮನಸ್ಸಿನ ಬೆರಳಿನಿಂದ ಆ ಒಂದು ಕತ್ತಲೆಯಲ್ಲಿ ದೀಪ ಹಚ್ಚಿ ಅಲ್ಲಿ ರಂಗೋಲಿ ಹಾಕೋದು ಗಟ್ಟಿ ಸಾಗತ್ತಲ್ಲ, ಅದು ಕೇವಲ ಸ್ಥಳ. ಮನಸ್ಸು ಅಂಬೋ ಸ್ಥಳದಲ್ಲಿ ಇದನ್ನ ಹಾಕೋದು. ಇದು 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 ಒಂದು ನಮ್ಗೆ ಆತ್ಮಲಿಂಗ ಪೂಜೆಯಲ್ಲಿ ಮೂರು ತರ, ಒಂದು ಬರೀ ನಾವು ರಂಗೋಲಿ ಹಾಕಿ ಒಂದೊಂದಾಗಿ ಹಾಕಿ ಹಾಕಿ ನಾವೇ ರಂಗೋಲಿ ಒಳಗೆ ಹಾಕಿ ಆ ರಂಗೋಲಿಯಲ್ಲಿ ಭಗವಂತನನ್ನ ಕಾಣೋದು, ಇದು ಒಂದು, ಅದು ಒಂದು ಪ್ರತೀಕ. ಅದು ಒಳಗೆ ಭಗವಂತ ಇದ್ದಾನೆ, ಭಗವಂತನೇ ಅದನ್ನ ಹಾಕಿದ್ದಾನೆ, ಭಗವಂತ ಇದ್ದಾನೆ ಅಂತ ಆ ಒಂದು ಪ್ರತೀಕ. ಅದರ್ವೈಸ್ ಧಾರಣ ಬಿಟ್ಟು 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 ಛಲ ಪ್ರತಿಮಾ ಆಗತ್ತೆ. ಅಚಲ ಅಂತ ಬಂದಾಗ ಅಲ್ಲಿ ಕಣ್ಣು ಮುಚ್ಚಿದಾಗ ದೇವರ ದರ್ಶನ, ದೇವರ ದರ್ಶನ ಆಗತ್ತೆ, ಅದು ಒಂದು. ಸೊ ಹೀಗೆ ಮೂರು ರೀತಿಯಾಗಿ ಇದನ್ನ ಅವರು ಕೊಟ್ಟಿದ್ದಾರೆ. ಇನ್ನೂ ಇದಕ್ಕೆ ಇನ್ನೂ ವಿವರ ಕೊಡ್ತಾ ಬರ್ತಾರೆ. ಐ ಥಿಂಕ್ ಇಟ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಕೃಷ್ಣ.